ಶ್ರೀ ಸಿದ್ಧಾಂತ ಶಿಖಾಮಣಿ, ಇದು ಎಲ್ಲ ಅಮೂಲ್ಯವಾದ ತತ್ವಗಳನ್ನು ಒಳಗೊಂಡಿರುವ ಶ್ರೇಷ್ಠವಾದ ದಾರ್ಶನಿಕ ಗ್ರಂಥ ಇದು. 28 ಶಿವಾಗಮಗಳ ಸಾರ ಸರ್ವಸ್ವವನ್ನೇ ತನ್ನ ಗರ್ಭದಲ್ಲಿ ಇಟ್ಟುಕೊಂಡಿರುವ ಶ್ರೇಷ್ಠವಾದ ಕೃತಿಯೇ ಶ್ರೀ ಸಿದ್ಧಾಂತ ಶಿಖಾಮಣಿ. ಜಗದ್ಗುರು ರೇಣುಕ ಭಗವತ್ಪಾದರು, ಮಹಾಮಹಿಮಾಶಾಲಿಯಾದ ಅಗಸ್ತ್ಯ ಮಹರ್ಷಿಯನ್ನು ನಿಮಿತ್ತ ಮಾಡಿಕೊಂಡು ಈ ಜಗತ್ತಿನ ಸಮಸ್ತ ಮಾನವರನ್ನು ಕುರಿತು ಉಪದೇಶ ಮಾಡಿರುವಂತಹ ದಿವ್ಯ ಗ್ರಂಥವೇ ಶ್ರೀ ಸಿದ್ಧಾಂತ ಶಿಖಾಮಣಿ. ಇಂಥ ಅತ್ಯಮೂಲ್ಯವಾದ ಗ್ರಂಥದ ಅತಿ ಮಹತ್ವಪೂರ್ಣವಾಗಿರ್ತಕ್ಕಂಥ ಕೆಲವು ಸ್ಥಳಗಳನ್ನು ದಾಟ್ತಾ ಇವತ್ತು ನೀವು ಭಸ್ಮಧಾರಣ ಸ್ಥಳಕ್ಕೆ ಬಂದವರಾಗಿದೆ. ಅಷ್ಟಾವರಣಗಳಲ್ಲಿ ಭಸ್ಮನು ಕೂಡ ಒಂದು ಆವರಣ ಅಂತ ಪರಿಗಣಿಸಲ್ಪಡ್ತಾ ಇದೆ. ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಹಾಗೂ ಪ್ರಸಾದ, ಇವು ಅಷ್ಟಾವರಣಗಳು ಅಂತ ಕರೆಸಿಕೊಳ್ತಾ ಇದ್ದ. ಈ ಪೂರ್ವದಲ್ಲೇ ನಿಮಗೆ ಹೇಳಿದ ಹಾಗೆ ಆವರಣ ಅಂದ್ರೆ ನಿಮ್ಮ ಆತ್ಮವನ್ನ ನಿಮ್ಮ ಮನಸ್ಸನ್ನ ರಕ್ಷಣೆ ಮಾಡತಕ್ಕಂತಹ ಕವಚಗಳು, ಭದ್ರವಾದ ಕವಚಗಳು. ಅದಕ್ಕೆ ವೀರಶೈವ ಆಚಾರ್ಯರು, ಜಗದ್ಗುರು ಪಂಚಾಚಾರ್ಯರು, ಈ ಶಿವಭಕ್ತ ಯಾವುದೇ ಪ್ರಕಾರವಾಗಿರ್ತಕ್ಕಂತಹ ಈ ಅರಿಷಡ್ ವರ್ಗಗಳ ಆಹುತಿ ಆಗಬಾರದನ್ನು ಸಲುವಾಗೇನೆ ನಮ್ಮ ಆತ್ಮ ಮನಸ್ಸುಗಳನ್ನು ರಕ್ಷಿಸುವುದಕ್ಕಾಗಿ ಒಂದಲ್ಲ ಎರಡಲ್ಲ 8 ಕವಚಗಳನ್ನು ನಮಗೆಲ್ಲ ಹೊದಿಸಿದ್ದಾರೆ. ಯುದ್ಧ ಭೂಮಿಯೊಳಗೆ ಯುದ್ಧವನ್ನು ಮಾಡತಕ್ಕಂಥ ಒಬ್ಬ ಶೂರ ಶತ್ರುಗಳ ಶಸ್ತ್ರದ ಪ್ರಹಾರವು ತನ್ನ ಮೇಲೆ ಆಗದಿರುವಂತೆ ನೋಡಿಕೊಳ್ಳುವುದಕ್ಕಾಗಿ ಹಾಗೆ ಭದ್ರವಾದ ಕವಚಗಳನ್ನು ಧರಿಸಿಕೊಂಡಿರ್ತಾ ಇದ್ದಾನೆ. ಹಾಗೆ ಇಲ್ಲಿ ಅರಿಷಡ್ ವರ್ಗಗಳ ಜೊತೆ ಸದಾ ಸಂಘರ್ಷ ಮಾಡತಕ್ಕಂಥ ಶಿವಭಕ್ತನ ಮೇಲೆ ಅವುಗಳ ಪ್ರಭಾವ ಆಗಬಾರದಂತ ತಿಳ್ಕೊಂಡೇ ನಮಗೆ 8 ಹೊದಿಕೆಗಳನ್ನು ಹಾಕಿದ್ದಾರೆ. ಇವತ್ತು ಬಹಳಷ್ಟು ಜನರು ಆ ಹೊದಿಕೆಗಳಿಂದ ದೂರಾಗಿದ್ದಾರೆ. ಯಾವುದು ನಮ್ಮ ರಕ್ಷಣೆಗಾಗಿ ಕೊಟ್ಟಿತ್ತೋ ಅಂಥ ಅದನ್ನ ಇವತ್ತು ಬಹಳಷ್ಟು ಮರೀತಾ ಹೋಗ್ತಾ ಇದ್ದೆ. ಲಿಂಗದ ಬಗ್ಗೆ ಜ್ಞಾನ ಇಲ್ಲ, ಗುರುವಿನ ಬಗ್ಗೆ ತಿಳುವಳಿಕೆ ಇಲ್ಲ, ಜಂಗಮದ ಪರಿಜ್ಞಾನ ಇಲ್ಲ, ವಿಭೂತಿ ರುದ್ರಾಕ್ಷಿಗಳ ಧಾರಣೆಯ ಪ್ರಕ್ರಿಯಾ ಗುರುತಿಲ್ಲ, ಪಾದೋದಕ ಪ್ರಸಾದಗಳಂತೂ ಇಲ್ಲವೇ ಇಲ್ಲ. ಅಂಥ ಸ್ಥಿತಿಯೊಳಗೆ ಹೇಗಾಗಿದ್ದೇನೆ ಸಾಧಕ ಅಂದ್ರೆ ಅತ್ಯಂತ ರಕ್ಷಣಾಹೀನಾಗಿ ಒಂದು ಸ್ಥಿತಿಯನ್ನು ಕಳೀತಾ ಇದ್ದಾನೆ. ಅದಕ್ಕೆ ಇವು ರಕ್ಷಣೆಗಳು ಅವಶ್ಯವಾಗಿ ಇರಬೇಕು ಅನ್ನೋ ಸಲುವಾಗಿನೆ ಶಿವಾಗಮಗಳಲ್ಲಿ ಶಿವನು ಉಪದೇಶ ಮಾಡಿರುವಂತಹ ತತ್ವಗಳನ್ನೇ ರೇಣುಕ ಭಗವತ್ಪಾದರು ಉಪದೇಶ ಮಾಡಿದ್ದಾರೆ. ಅದೇ ಸಿದ್ಧಾಂತ ಶಿಖಾಮಣಿಯಲ್ಲಿ ನೀವು ಪ್ರತಿದಿನ ಕೂಡ ಕೇಳಿಕೊಂಡು ಬರ್ತಾ ಇದ್ದೆ. ಲಿಂಗಧಾರಣ ಸ್ಥಳ ಆದ ನಂತರ ಭಸ್ಮಧಾರಣ ಸ್ಥಳ ಬರ್ತಾ ಇದೆ. ಸಾಮಾನ್ಯವಾಗಿ ನಾವು ನಿತ್ಯ ಪೂಜೆ, ಇಷ್ಟಲಿಂಗ ಪೂಜೆ ಅಂದ್ರೆ ಅದು ನಿತ್ಯ ಪೂಜೆ ಅಂತಾರೆ. ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಪ್ರಾಯಶ್ಚಿತ್ತ ಕರ್ಮ ಅಂತ ತಿಳ್ಕೊಂಡು ಕರ್ಮಗಳಲ್ಲಿ ಅನೇಕ ಪ್ರಕಾರ ಮಾಡಿದ. ನಿತ್ಯ ಕರ್ಮ ಅಂದ್ರೆ ಯಾವಾಗಾತ ಆ ಕರ್ಮವನ್ನು ಮಾಡುವಂತಹ ಅಧಿಕಾರವನ್ನು ದೀಕ್ಷೆಯಿಂದ ಪ್ರಾಪ್ತಿ ಮಾಡಿಕೊಳ್ತಾನೆ, ಅಂದಿನಿಂದ ಹಿಡಿಕೊಂಡು ತನ್ನ ಜೀವನದ ಕೊನೆಯ ಉಸಿರಿನವರೆಗೆ ತಪ್ಪದೇ ಮಾಡುವಂತಹ ಕರ್ಮಕ್ಕನ್ನು ಅದಕ್ಕೆ ನಿತ್ಯ ಕರ್ಮ ಅಂತ ಕರೀತಾರೆ. ಇನ್ನು ಯಾವ್ಯಾವ್ದರೂ ನಿಮಿತ್ತ ಬಂದಾಗ ಮಾಡುವಂತಹ ಕರ್ಮಗಳಿಗೆ ಅದಕ್ಕೆ ನೈಮಿತ್ತಿಕ ಕರ್ಮಗಳು ಒಂದು. ಇನ್ನೇನಾದರೂ ವಿಶೇಷವಾಗಿ ನಮ್ಮಿಂದ ಅಚಾತುರ್ಯದಿಂದಲೋ ತಿಳಿದೋ ತಿಳಿಯದನೋ ಪಾಪಗಳು ಘಟಿಸಿದ್ರೆ ಆ ಪಾಪಗಳ ನಿವೃತ್ತಿಯಾಗಿ ಮಾಡುವಂತಹ ಕರ್ಮಗಳಿಗೆ ಅದಕ್ಕೆ ಪ್ರಾಯಶ್ಚಿತ್ತ ಕರ್ಮಗಳು ಅಂತ ಕರ್ಕೊಂಡ್ಬರ್ತಾರೆ. ಅದಕ್ಕೆ ವೀರಶೈವರ ನಿತ್ಯ ಕರ್ಮ ಯಾವುದು? ರೇಣುಕರೇ ಸಿದ್ಧಾಂತ ಶಿಖಾಮಣಿ ಅಪ್ಪಣೆ ಕೊಡಿಸ್ತಾ ಇದ್ದಾರೆ, ಧರ್ಮೋ ಲಿಂಗಾರ್ಚನಾತ್ಮಕ. ಗುರು ಕೊಟ್ಟಿರುವಂತಹ ಇಷ್ಟಲಿಂಗವನ್ನ ಗುರುವು ತಿಳಿಸಿಕೊಟ್ಟಿರ್ತಕ್ಕಂಥ ಪ್ರಾಣಲಿಂಗ ಭಾವಲಿಂಗಗಳ ಅನುಸಂಧಾನ ಮಾಡದೆ ಅದೇ ನಮ್ಮ ನಿತ್ಯ ಕರ್ಮ. ಧರ್ಮೋ ಲಿಂಗಾರ್ಚನಾತ್ಮಕ, ಲಿಂಗವನ್ನು ಅರ್ಚಿಸೋದೇ ನಮ್ಮ ನಿತ್ಯ ಕರ್ಮ ಅಂತ. ಆ ಲಿಂಗ ಪೂಜೆಯನ್ನು ಮಾಡಬೇಕಾದ್ರೆ ಕೆಲವೊಂದಿನ್ನೂ ಸಾಮಗ್ರಿಗಳು ಬೇಕಾಗ್ತವೆ. ಭಸ್ಮ, ರುದ್ರಾಕ್ಷಿಗಳು ಇವು ಪೂಜಾ ಸಾಮಗ್ರಿಗಳು ಅಂತ ಕರೆಸಿಕೊಳ್ತಾರೆ. ಅದಕ್ಕೆ ಶಿವಭಕ್ತನಾಗಿರುವಂತವನು ಶಿವನ ಪೂಜೆ ಮಾಡಬೇಕಾದಾಗ ಭಸ್ಮ ಧಾರಿಯಾಗಲಾರದೆ ಪೂಜಾ ಮಾಡಿದರೆ ಅದಕ್ಕೆ ಫಲ ಇಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಭಸ್ಮ ಧಾರಣೆಯನ್ನು ಕೂಡ ಹೇಳ್ಕೊಂಡು ಬರ್ತಾ ಇದ್ದ. ಈ ಭಸ್ಮ ಅನ್ನುವಂತಹದ್ದು ಎರಡು ಪ್ರಕಾರವಾಗಿದೆ. ಒಂದು ನಿರುಪಾಧಿಕ ಭಸ್ಮ, ಎರಡನೇದು ಸೋಪಾಧಿಕ ಭಸ್ಮ ಅಂತ. ನಿರುಪಾಧಿಕ ಭಸ್ಮ ಅಂದ್ರೆ ಏನು? ಅದು ನಮ್ಮ ಕಣ್ಣಿಗೆ ಯಾರಿಗೂ ಕಾಣೋಂಗ ಇಲ್ಲ. ಅದು ಕಾಣದೇ ಇರುವಂತಹ ಒಂದು ತತ್ವವನ್ನ, ಒಂದು ಬೆಳಕನ್ನ ನಾವು ಧ್ಯಾನಿಸುವುದಕ್ಕನೆ ಅದಕ್ಕೆ ನಿರುಪಾಧಿಕ ಭಸ್ಮ ಧಾರಣೆ ಅಂತ ಕರೀತಾರೆ. ಅದಕ್ಕೆ ಪರಮಾತ್ಮನ ಚಿದ್ರೂಪದ ಚಿಂತನೆಯನ್ನು ಮಾಡದೆ ಅದಕ್ಕೆ ಚಿದ್ಭಸ್ಮ ಧಾರಣ ಅಂತ. ಚಿದ್ಭಸ್ಮ ಧಾರಣ ಚೈತನ್ಯ ರೂಪನಾಗಿರ್ತಕ್ಕಂಥ ಪರಮಾತ್ಮ ಪ್ರಕಾಶ ರೂಪನಾಗಿದ್ದಾನೆ. ಆ ಪರಮಾತ್ಮನ ಪ್ರಕಾಶವನ್ನ ಚಿಂತನೆ ಮಾಡೋದು, ನಮ್ಮ ಅಂತರಂಗದಲ್ಲಿ ಅವನ ಚಿಂತನೆ ಮಾಡೋದಕ್ಕೆ ಅದಕ್ಕೆ ನಿರುಪಾಧಿಕ ಭಸ್ಮ ಧಾರಣೆ ಅಂತ ಕರೀತಾರೆ. ಇದು ಬಹಳಷ್ಟು ಅವಶ್ಯಕ. ಹೊರಗೆ ಭಸ್ಮವನ್ನು ಧರಿಸುವುದು ಎಷ್ಟು ಮಹತ್ವವೋ ಅಷ್ಟೇ ಪರಮಾತ್ಮನ ಚಿದ್ರೂಪದ ಚಿಂತನೆ ರೂಪ ಇರತಕ್ಕಂಥ ನಿರುಪಾಧಿಕ ಭಸ್ಮ ಧಾರಣೆ ಕೂಡ ವೀರಶೈವಿಗೆ ಬಹಳಷ್ಟು ಅವಶ್ಯಕ ಅಂತ ತಿಳ್ಕೊಂಡು ಸೋಪಾಧಿಕ ಭಸ್ಮವನ್ನು ಹೇಳೋಕ್ಕಿಂತಲೂ ಪೂರ್ವದೊಳಗೆ ಈ ನಿರುಪಾಧಿಕ ಭಸ್ಮದ ನಿರೂಪಣೆಯನ್ನು ಮಾಡ್ತಾರೆ. ಉಪನಿಷತ್ತಿನೊಳಗೆ ಬಹಳ ಸುಂದರವಾದ ಪ್ರಸಂಗ ಬರ್ತಾ ಇದೆ. ಜನಕ ರಾಜನಾಗಿದ್ರು ಕೂಡ ಜ್ಞಾನಿಯಾಗಿದ್ದ, ಆತ ತತ್ವಜ್ಞಾನಿಯಾಗಿದ್ದ. ಆತ ತತ್ವಜ್ಞಾನಿಗಳನ್ನು ಆಸ್ಥಾನದಲ್ಲಿಟ್ಟುಕೊಂಡು ಆಗಾಗ ಅನೇಕ ಪ್ರಶ್ನೆಗಳನ್ನು ಕೇಳಿ ಅವುಗಳನ್ನು ಉತ್ತರವನ್ನು ತಾನು ಪಡಿತಾ ಇದ್ದ. ಒಂದು ಸಾರಿ ಜನಕ ಮಹಾರಾಜ ಯಾಜ್ಞವಲ್ಕರಿಗೆ ಪ್ರಶ್ನೆ ಮಾಡ್ತಾನೆ, ಭಸ್ಮ ಧಾರಣೇನ ಕಿಂ ಫಲಂ ಭವಿಷ್ಯತಿ ಅಂತ. ನಾವು ಭಸ್ಮವನ್ನು ಧರಿಸೋಣದ್ರಿಂದ ಏನು ಫಲಪ್ರಾಪ್ತಿಯಾಗ್ತದೆ, ಯಾಕೆ ಭಸ್ಮ ಧರಿಸಿಕೊಳ್ಬೇಕು? ಅವಾಗ ಯಾಜ್ಞವಲ್ಕ ಹೇಳ್ತಾರೆ, ಭಸ್ಮ ಧಾರಣೇನ ಮುಕ್ತಿ ಮಾಪ್ನೋತಿ. ಭಸ್ಮವನ್ನು ಧರಿಸೋಣದ್ರಿಂದ ಅವನು ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ, ಅಷ್ಟೇ ಅಲ್ಲ ಈ ಸಂಸಾರದಿಂದಲೂ ಕೂಡ ಮುಕ್ತಿಯನ್ನು ಪಡಿತಾನೆ. ಅದಕ್ಕೆ ಏನೂ ಮಾಡಲಾರದ ಕೇವಲ ಭಸ್ಮ ಧರಿಸಿದರೂ ಕೂಡ ಅವನಿಗೆ ಸದ್ಗತಿ ಅನ್ನುವಂತಹದ್ದು ಸಿಗುತ್ತದೆ. ಅದಕ್ಕೆ ಸಯೇಷ ಭಸ್ಮ ಜ್ಯೋತಿ, ಸಯೇಷ ಭಸ್ಮ ಜ್ಯೋತಿ ಅನ್ನುವಂತ ಮಾತು ಹೇಳ್ತಾರೆ. ಪರಮಾತ್ಮನಿಗೂ ಕೂಡ ಭಸ್ಮ ಅನ್ನುವಂತಹ ಹೆಸರಿದೆ. ಅದಕ್ಕೆ ಮಹಾಭಸ್ಮ ಅಂತ ಕರೀತಾರೆ, ಚಿದ್ಭಸ್ಮ ಅಂತ ಕರೀತಾರೆ ಪರಮಾತ್ಮನಿಗೆ. ಅದಕ್ಕೆ ನಿಜಗುಣರು ಬರೆದ್ರವರು, ಶಿವನ ಮೈ ಬೆಳಗು ತಾನಾದ ಭಸಿತವನು ಅಂತ. ಶಿವಯೋಗದ ಪ್ರತಿಪಾದನೆಯನ್ನು ಮಾಡೋ ಕಾಲಕ್ಕೆ ಭಸ್ಮ ಅಂದ್ರೆ ಎಂಥದ್ದಂದ್ರೆ ಶಿವನ ಮೈ ಬೆಳಗು ಅಂದ್ರೆ ಶಿವನ ದೇಹದಿಂದ ಬರತಕ್ಕಂಥ ಪ್ರಕಾಶ. ನಾವೊಂದು ದೀಪವನ್ನು ಹಚ್ಚಿದ್ರೆ ಅದರ ಪ್ರಭಾವ ಹೇಗೆ ಹರಡ್ತಾ ಇದೆ, ಹಾಗೆ ಪರಮಾತ್ಮನ ದಿವ್ಯ ತೇಜೋಮಯ ದೇಹದಿಂದ ಹೊರಬರ್ತಕ್ಕಂಥ ಏನು ಪ್ರಕಾಶದ, ಆ ಪ್ರಕಾಶಕ್ಕನೆ ಚಿದ್ಭಸ್ಮ ಚಿದ್ಭಸ್ಮ ಅಂತ ಕರೀತಾರೆ. ಅದಕ್ಕೆ ಅಂತರ್ಲಿಂಗಾನುಸಂಧಾನವನ್ನು ಮಾಡತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಅಂತರಂಗದೊಳಗೆ ಆ ಚಿದ್ರೂಪನಾಗಿರ್ತಕ್ಕಂಥ ಪರಮಾತ್ಮನ ಚಿಂತನೆಯನ್ನು ಮಾಡಿದರೆ ಅವ ಬಹಿರಂಗ ಅಂತರಂಗದಲ್ಲಿ ಶುದ್ಧನಾಗಿ ಸರ್ವ ಪಾಪ ಮುಕ್ತನಾಗಿ ಆತ ಪರಮಾತ್ಮ ಸ್ವರೂಪವನ್ನೇ ಹೊಂತಾನಂತ ತಿಳ್ಕೊಂಡು ಚಿದ್ಭಸ್ಮದ ಮಹತ್ಯನ್ನು ಬಹಳಷ್ಟು ಕೊಂಡಾಡಿದರು ಉಪನಿಷತ್ತಿನಲ್ಲಿ. ಹೀಗೆ ಅಂತರಂಗದಲ್ಲಿ ಧರಿಸುವಂತ ಇದು ಭಸ್ಮ ಆಂತರಿಕವಾಯಿತು. ಇನ್ನು ನಮ್ಮ ಸ್ಥೂಲ ದೇಹಕ್ಕೆ ನಾವು ಭಸ್ಮ ಧರಿಸಿಕೊಳ್ಬೇಕಲ್ಲ, ಅದು ಎಂಥದ್ದು ಭಸ್ಮ ಅಂತ ಕೇಳಿದಾಗ ಅದಕ್ಕೊಂದು ವಿಧಾನ, ಒಂದು ಪ್ರಕ್ರಿಯೆಯನ್ನು ಇಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಈ ಜಗತ್ತಿಗೆ ಸೃಷ್ಟಿಗೆ ಕಾರಣೀಭೂತನಾಗಿರ್ತಕ್ಕಂಥ ಪರಮಾತ್ಮನು ಅವನಲ್ಲಿ ಪಂಚ ಶಕ್ತಿಗಳಿದ್ದಾವೆ, ಅಥವಾ ಅವನಿಗೆ ಪಂಚ ಮುಖಗಳು ಅಂತ ನಾವು ಕರಿಬಹುದು. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಇವು ಪರಮಾತ್ಮನ ಪಂಚಮುಖಗಳು. ಈ ಪಂಚಮುಖಗಳಿಂದಲೇ, ಈ ಪಂಚಶಕ್ತಿಗಳಿಂದಲೇ ಪಂಚ ಮಹಾಭೂತಗಳು ಹುಟ್ಟಿದ್ದಾವೆ. ಒಂದೊಂದು ಮುಖದಿಂದ ಒಂದೊಂದು ಮಹಾಭೂತ. ಆನಂತರ ವೀರಶೈವ ಧರ್ಮದ ಪ್ರತಿಷ್ಠಾಪನ ಆಚಾರ್ಯರಾಗಿರ್ತಕ್ಕಂತಹ ಪಂಚಾಚಾರ್ಯರು ಕೂಡ ಆ ಪರಮಾತ್ಮನ ಪಂಚ ಮುಖಗಳಿಂದಲೇ ಆವಿರ್ಭಾವವನ್ನು ತಳೆದಿದ್ದಾರೆ. ಇದು ಅಲ್ಲದೇ ವಿಶೇಷವಾಗಿ ಪಂಚ ಗೋವುಗಳು ನಂದ, ಭದ್ರ, ಸುರಭಿ, ಸುಶೀಲ, ಸುಮನ ಎನ್ನುವಂತಹ ಪಂಚ ಗೋವುಗಳು ಕೂಡ ಪರಮಾತ್ಮನ ಪಂಚಮುಖಗಳಿಂದಲೇ ಜನಿಸಿದಾವೆ ಅಂತ. ಅದಕ್ಕೆಲ್ಲ ಭಸ್ಮವನ್ನು ಹಚ್ಚಬೇಕಾದ್ರೆ ಎದರಿಂದ ನಿರ್ಮಾಣ ಆಗಿರಬೇಕು ಭಸ್ಮ ಅಂತ ಕೇಳಿದ್ರೆ ಅದು ಗೋಮಯದಿಂದ ನಿರ್ಮಿತವಾಗಿರಬೇಕು. ಅದಕ್ಕೆ ನಮ್ಮ ಭಾರತ ದೇಶದೊಳಗೆ ಅನೇಕ ವಿಧವಾಗಿರ್ತಕ್ಕಂಥ ಪಶುಗಳಲ್ಲಿ ನಾವು ಗೋವಿಗೆ ಬಹಳಷ್ಟು ಮಹತ್ವವನ್ನು ಕೊಡ್ಕೊಂಡ್ಬರ್ತಾ ಇದ್ದೆ. ಒಂದಾನೊಂದು ಕಾಲದೊಳಗೆ ನಮ್ಮ ದೇಶದ ಸಂಪತ್ತೇ ಗೋ ಆಗಿತ್ತು. ಯಾರಿಗಾದ್ರೂ ಏನಾದರೂ ಕೊಡಬೇಕಾದ್ರೆ ದುಡ್ಡು ಇದ್ದಿಲ್ಲ, ಅವಾಗೆ ಗೋವುಗಳನ್ನೇ ಕೊಡ್ತಾ ಇದ್ರು, ಗೋದಾನ ಮಾಡ್ತಾ ಇದ್ರು. ವಿನಿಮಯದ ಮಾಧ್ಯಮ ಗೋವೇ ಆಗಿತ್ತು. ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬರೀತಾ ಇದ್ದಾರೆ, ಪ್ರಾಚೀನ ಕಾಲದೊಳಗೆ ಮನೆಗೆ ಯಾರಾದರೂ ಬಂದ್ರೆ ಅವರ ಆತಿಥ್ಯವನ್ನು ಎದರಿಂದ ಮಾಡ್ತಿರಪ್ಪ ಅಂದ್ರೆ ಗೋಕ್ಷೀರದಿಂದ, ಆಕಳ ಹಾಲನ್ನು ಕೊಟ್ಟು ಆಕಳ ಮೊಸರನ್ನು ತಿನ್ನಿಸಿ ಆಕಳ ಮಜ್ಜಿಗೆಯನ್ನು ಕುಡಿಸಿ ಸತ್ಕಾರ ಮಾಡ್ತಾ ಇದ್ದ. ಇವತ್ತು ನಿಮಗೆ ಆಕಳನೂ ಸಿಗಂಗಿಲ್ಲ, ಆಕಳ ಹಾಲಂತೂ ದೂರೇ ಉಳಿದು. ಅದಕ್ಕೆ ಶಾಸ್ತ್ರದಲ್ಲಿ ಬರೀತಾರೆ, ಜನ್ಮ ಕೊಟ್ಟಿರುವಂತಹ ತಾಯಿ ಹೇಗೆ ನಮಗೆ ತಾಯಿ ಎನಿಸಿಕೊಳ್ತಾಳೆ, ಹಾಗೆ ಗೋವು ಕೂಡ ನಮ್ಮೆಲ್ಲರ ಮಾತೆ ಅಂತ. ತಾಯಿಗಿಂತಲೂ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಸ್ಥಾನವನ್ನು ಗೋವಿಗೆ ಕೊಟ್ರು. ಯಾಕೆ ಅಂತ ಕೇಳಿದ್ರೆ ತಾಯಿ ತನ್ನ ಮಗುವಿಗೆ ಕೆಲವೇ ವರ್ಷ, ಆರು ತಿಂಗಳು, ಎರಡು ವರ್ಷ ತನ್ನ ಸ್ತನ್ಯಪಾನವನ್ನು ಮಾಡಬಹುದು, ತನ್ನ ಮಲೆಯನ್ನು ಹಾಲನ್ನು ಕುಡಿಸಬಹುದು. ಪರಂತು ಗೋ ಮಾತೆ ನಾವು ಸಾಯಿವರೆಗೆ ತನ್ನ ಹಾಲು ಕುಡಿಸ್ತಾಳ ಅಂತ ಕೇಳಿದ್ರೆ ಅದಕ್ಕೆ ನಮ್ಮ ಹಡೆದ ತಾಯಿಗಿಂತಲೂ ಗೋ ಮಾತೆ ಶ್ರೇಷ್ಠ ಅನ್ನುವಂತ ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಆ ಗೋವಿಗೆ ಇಷ್ಟೊಂದು ಮಹತ್ವ ಯಾಕೆ ಬಂತು ಅಂತ ಕೇಳಿದ್ರೆ 33 ಕೋಟಿ ದೇವತೆಗಳೆಲ್ಲ ಗೋವಿನ ದೇಹದಲ್ಲೇನೆ ವಾಸ ಮಾಡಿದಾರಂತ. ಒಮ್ಮೆ ಎಲ್ಲಾ ದೇವರಿಗೂ ವಿಚಾರ ಬಂತು, ನಾವು ಒಂದೊಂದು ಗುಡಿಯಾಗ ಕುಂಡಿರ್ತೀವಿ, ನಮ್ ನಮ್ ಭಕ್ತರು ನಮ್ಮಲ್ಲಿ ಬರ್ತಾರ, ಎಲ್ಲಾ ಭಕ್ತರು ಬರಂಗಿಲ್ಲ ಅಂದ್ರೆ ಪರಮಾತ್ಮ ನಮಗೆ ಇಂಥದ್ದೊಂದು ಎಲ್ಲಿಯಾದ್ರ ಸ್ಥಾನ ಇದ್ರೆ ಹೇಳು, ನಾವು ಎಲ್ಲಾರು ಒಂದೇ ಜಾಗದಾಗ ಕುಂತು ಬಿಡ್ತೀವಿ. ಪರಮಾತ್ಮ ಅಂದ ನನ್ನ ಪಂಚ ಮುಖಗಳಿಂದ ಜನಿಸಿರ್ತಕ್ಕಂಥ ಏನು ಪಂಚ ಗೋವುಗಳಿದ್ದಾವೆ ಅವುಗಳ ದೇಹದಲ್ಲಿ ನೀವು ವಾಸ ಮಾಡಬಹುದು. ಅವಾಗ ದೇವರು ಒಂದಲ್ಲ ಎರಡಲ್ಲ ಎಲ್ಲಾ ಕೋಟಿ ಕೋಟಿ ದೇವರುಗಳು ಆಕಳ ಹತ್ರ ಹೋದುವಂತ ನಮಗೆ ನಿನ್ನ ದೇಹದಲ್ಲಿ ಸ್ಥಾನ ಕೊಡುವಂತ. ಅವಾಗ ಗೋಮಾತ ಹೇಳಿದ್ರು, ಹಿಂಗ ನೀವು ಸ್ಥೂಲ ದೇಹ ತೆಗೆದುಕೊಂಡು ಬಂದ್ರೆ ನನ್ನಲ್ಲಿ ಸ್ಥಾನ ಸಿಗಂಗಿಲ್ಲ, ನೀವೆಲ್ಲ ಸೂಕ್ಷ್ಮ ರೂಪ ಒಂದು ಬರಬೇಕು. ಅವಾಗ ಎಲ್ಲಾ ದೇವತೆಗಳು ಸೂಕ್ಷ್ಮ ರೂಪವನ್ನು ಧರಿಸಿಕೊಂಡು ಗೋಮಾತೆಯ ಒಂದೊಂದು ರೋಮ ಕೂಪಗಳಲ್ಲಿ ಕೂಡ ಅವರು ಕೂತ್ಕೊಂಡ್ರಂತ. ಗೋವಿನ ಒಂದೊಂದು ರೋಮ ಕೂಪದಲ್ಲಿ ಒಂದೊಂದು ದೇವತೆಗಳು ಕೂತ್ಕೊಂಡು ಕೋಡಿನೊಳಗೆ ಬಾಲದೊಳಗೆ ಎಲ್ಲಾ ಕಡೆ ದೇವತೆ ತುಂಬಿಟ್ರು. ಈ ಸುದ್ದಿ ಲಕ್ಷ್ಮಿಗೆ ಸ್ವಲ್ಪ ತಡವಾಗಿ ತಿಳಿತಂತ. ಎಲ್ಲಾ ದೇವತೆಗಳು ಹೋಗಿ ಹೆಂಗ ನೀವೆಲ್ಲ ಕುಂತ ಜಾಗ ಭರ್ತಿ ಮಾಡಿಕೊಂಡಿರಿ ಹಂಗ ಅವಾಗ ಗುರುತಾತಕ್ಕೆ. ಅವಾಗ ಲಕ್ಷ್ಮಿ ಗೋಮಾತೆ ಹತ್ರ ಬಂದು ಕೇಳಿದೆ ಅಂತ, ನನಗೂ ನಿನ್ನ ದೇಹದಲ್ಲಿ ಎಲ್ಲಾದ್ರು ಸ್ವಲ್ಪ ಜಾಗ ಕೊಡು. ಗೋಮಾತೆ ಹೇಳಿದ್ರೆ ನಾ ಯಾರಿಗೆ ಕೊಟ್ಟಿಲ್ಲ, ಅವರ ಕುಂತಾರ ಬಂದು ಬಂದು ಕುತ್ಕೊಂಡಾರ, ಹಂಗ ನೀನು ಎಲ್ಲಾರು ಸ್ವಲ್ಪ ನೋಡು ಸಂದ ಅದರಾಗಿದ್ರೆ ಹುಡುಕೊಂಡು ಕೂಡ್ರು. ಲಕ್ಷ್ಮಿ ಎಲ್ಲಿ ಹುಡುಕಿದ್ರು ಕೂಡ ಆಕೆ ಒಂದು ಸ್ವಲ್ಪ ಜಾಗ ಸಿಗಲಿಲ್ಲ ಅಂತ. ಎಲ್ಲೂ ಇಲ್ಲ, ಯಾರನ್ನ ಸರಸಾಕು ಜಾಗ ಇಲ್ಲ. ಈಗ ನೀವು ಇಷ್ಟು ಮಂದಿ ಕುಂತಿರಲ್ಲ, ಇನ್ನೊಂದು 50-100 ಮಂದಿ ಬಂದು ನಿಮ್ಮನ್ನು ಅದರಾಗ ಸರಿಸಿ ಮತ್ತೆ ಕುಂಡಸ್ಲಿಕ್ಕೆ ಬರ್ತದ. ಪರಂತ ಇನ್ನೊಂದು 1,000-2,000 ಬಂದು ಎಲ್ಲಿ ಕುಂಡಸಾಕದ. ಹಂಗ ಗೋಮಾತೆ ದೇಹದೊಳಗೆ ಅಷ್ಟೊಂದು ದೇವತೆ ವಾಸವಾದ ಕಾರಣಕ್ಕೆ ಲಕ್ಷ್ಮಿಗೆ ಸ್ಥಾನ ಸಿಗದೆ ಹೋದಾಗ ಲಕ್ಷ್ಮಿ ಅಂದ್ರೆ ನನಗೆ ಎಲ್ಲರೂ ಸ್ಥಾನ ಕೊಡು, ಒಟ್ಟೆ ಒಟ್ಟೆ ನಿಂದ ಇರಬೇಕು ಅದು ಎಲ್ಲಾರು ಕೊಡು. ಅವಾಗ ಗೋಮಾತೆ ನನ್ನ ಗೋಮೂತ್ರ ಭೂಮಯದೊಳಗ ಆಕಳ ಸಗಣಿ ಆಕಳ ಗೋಮಂತ್ರದೊಳಗ ನೀನು ವಾಸ ಮಾಡುವಂತ ಹೇಳಿದಂತ ಅವತ್ತಿಂದ ಲಕ್ಷ್ಮಿ ಆ ಗೋಮಯದಲ್ಲಿ ಗೋಮೂತ್ರದಲ್ಲಿ ವಾಸ ಮಾಡಿದ. ಅದಕ್ಕೆ ಗೋಮಯದಿಂದ ಭಸ್ಮ ಯಾಕೆ ಮಾಡಿದ್ರು ಅಂತ ಕೇಳಿದ್ರೆ, ನಮಗೆ ಎರಡು ವಿಧವಾಗಿರ್ತಕ್ಕಂಥ ಸಂಪತ್ತಿನ ಅವಶ್ಯಕತೆ ಇದೆ ಸಂಸಾರದಲ್ಲಿದ್ದಾಗ. ಭೌತಿಕವಾದ ಸಂಪತ್ತು ನಮಗೆ ಬೇಕು, ನಾವು ಸುಖವಾಗಿ ಬದುಕಬೇಕಾದರೆ. ಅದರ ಜೊತೆಗೆ ನಮಗೆ ಜ್ಞಾನ ಸಂಪತ್ತನ್ನು ಕೂಡ ನಮಗೆ ಬೇಕಾಗ್ತದೆ. ಅದಕ್ಕೆ ಗೋಮಯದಲ್ಲಿ ಲಕ್ಷ್ಮಿ ನಿವಾಸ ಇದ್ದ ಕಾರಣಕ್ಕಾಗಿ ಆ ಗೋಮಯವನ್ನು ವಿಧಿವತ್ತಾದ ವಿಧಿಯಿಂದ, ಕಲ್ಪವಿದೆ ಅನುಕಲ್ಪವಿದೆ ಉಪಕಲ್ಪವಿದೆ ಅಕಲ್ಪವಿದೆ ಅಂತ ತಿಳ್ಕೊಂಡು ಇದರಲ್ಲಿ ಭಸ್ಮ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಹೇಳ್ತಾರೆ. ಭಸ್ಮವನ್ನು ಹೇಗೆ ಮಾಡಬೇಕು ಅಂತ ಕೇಳಿದ್ರೆ, ಸಾಧ್ಯವಾದ ಮಟ್ಟಿಗೆ ತಮ್ಮ ಹಚ್ಚಿಕೊಳ್ತಕ್ಕಂಥ ಭಸ್ಮವನ್ನು ತಾವೇ ಮಾಡಿಕೊಳ್ಳೋದು ಎಲ್ಲಕ್ಕೂ ಶ್ರೇಷ್ಠ ಅಂತ ಹೇಳ್ತಾರೆ. ಹೆಂಗ್ ಮಾಡಬೇಕು ಅಂತ ಕೇಳಿದ್ರೆ, ನೀವು ನಾಳೆಗೆ ಭಸ್ಮ ಮಾಡಕ್ ತಯಾರಾಗಿರಂದ್ರೆ ಇವತ್ತ ನೀವೆಲ್ಲ ಸಜ್ಜಾಗಿ ನಸಿಕಿನೊಳಗೆ ಬೇಗನೆ ಎದ್ದು ಸ್ನಾನ ಮಾಡಿ ಆಕಳು ಸಗಣಿ ಹಾಕೋಕ್ಕಿಂತಲೂ ಮೊದಲ ಅದು ಕೆಳಗೆ ಬೀಳಾರ್ದಂಗ ಕೈಯೊಳಗೆ ಮೊದಲು ಹಿಡ್ಕೋಬೇಕಂತ. ಅದು ಸದ್ಯೋಜಾತ ಮಂತ್ರ ಅದನ್ನು ಪಠನ ಮಾಡುತ್ತಾ ಅದನ್ನ ಕೈಯಲ್ಲಿ ಹಿಡ್ಕೋಬೇಕು. ಆಮೇಲೆ ಮಂತ್ರ ಹೇಳ್ತಾನೆ, ಪರಿಶುದ್ಧವಾಗಿ ಸಾರಿಸಿರುವಂತಹ ಜಾಗದೊಳಗೆ ಅದನ್ನು ಕುಳ್ಳಚ್ಚಿ ಅದನ್ನು ಒಣಗಿಸಬೇಕಂತ. ಆಮೇಲೆ ಮಂತ್ರ ಸಂಸ್ಕಾರ ಪೂರ್ವಕವಾಗಿ ಅದನ್ನು ನೀವು ಸುಟ್ಟು ತಯಾರು ಮಾಡಿರ್ತಕ್ಕಂಥ ಭಸ್ಮಕ್ಕೆ ಅದಕ್ಕೆ ಕಲ್ಪ ಭಸ್ಮ ಅಂತ ಕರೀತಾರೆ. ಹಾಗೆ ಕಲ್ಪ ವೃಕ್ಷದಲ್ಲಿ ಕಲ್ಪಿತವಾದ ಪದಾರ್ಥ ಕೊಡತಕ್ಕಂಥ ಸಾಮರ್ಥ್ಯ ಇದೆ. ಹಾಗೆ ಆ ಭಸ್ಮದಲ್ಲಿನೂ ಕೂಡ ನೀವು ಏನೇನು ಅಭಿಲಾಷ ಪಡ್ತೀರಿ ಅದನ್ನು ಕೊಡುವಂತ ಸಾಮರ್ಥ್ಯ ಆ ಶುದ್ಧವಾದ ಭಸ್ಮದಲ್ಲಿದೆ ಅಂತ. ಇನ್ನು ಯಾರಿಗೆ ಆ ರೀತಿಯಾಗಿ ಮಾಡ್ಲಿಕ್ಕೆ ಆಗಂಗಿಲ್ಲ, ಅದಕ್ಕೆ ಬೇರೆ ಉಪಾಯ ಹೇಳ್ತಾರ ಅವರು. ಅಕಸ್ಮಾತ್ ಕೆಳಗೆ ಗೋಮಯ ಬಿದ್ದಿದ್ರು ಕೂಡ ಒಂದು ಮಂತ್ರ ಲೋಪ ಆಗ್ತದ, ಆಮೇಲೆ ಅದನ್ನೇ ತೆಗೆದುಕೊಂಡು ಕೆಳಗೆ ಅಕ್ಕಿಯಲ್ಲಿ ಬಿದ್ದಿರತಕ್ಕಂಥ ಗೋಮಯವನ್ನೇ ತೆಗೆದುಕೊಂಡು ಅದನ್ನ ಕುಳ್ಳು ಮಾಡಿ ಒಣಗಿಸಿ ಸುಟ್ಟು ತಯಾರು ಮಾಡಿರ್ತಕ್ಕಂಥ ಭಸ್ಮಕ್ಕೆ ಅದಕ್ಕೆ ಅನುಕಲ್ಪ ಭಸ್ಮ ಅಂತ ಕರೀತಾರೆ. ಇನ್ನು ನಿಮ್ಮ ಮನೆಯಾಗ ಆಕಳ ಇಲ್ಲ, ಅವಾಗ ಈ ಅಡವಿಯಲ್ಲಿ ಮೇಲಿಕ್ ಹೋಗಿರ್ತಕ್ಕಂಥ ಆಕಳನ್ನು ಅಲ್ಲೇ ಸಗಣಿ ಹಾಕಿರ್ತವೆ, ಅವಕ್ಕೆ ಕಾಕುಳ್ಳು ಅಂತ ಕರೀತಾರೆ. ಅಡವಿಯಲ್ಲಿ ಇರುವಂತಹ ಆಕಳ ಕುಳ್ಳುಗಳನ್ನು ಆರಿಸಿಕೊಂಡು ಬಂದು ಅವುಗಳನ್ನು ಸುಟ್ಟು ತಯಾರು ಮಾಡಿರ್ತಕ್ಕಂಥ ಭಸ್ಮಕ್ಕೆ ಅದಕ್ಕೆ ಅನುಕಲ್ಪ ಭಸ್ಮ ಅಂತ ಕರ್ಕೊಂಡ್ಬರ್ತಾರೆ, ಉಪಕಲ್ಪ ಭಸ್ಮ ಅಂತ ಕರೀತಾರೆ. ಇನ್ನು ನಾಲ್ಕನೇದಾಗಿ ಅಕಲ್ಪ ಭಸ್ಮ ಅಂತ. ಅಕಲ್ಪ ಭಸ್ಮ ಅಂದ್ರೆ ಭಸ್ಮ ತಯಾರಾಗಿಬಿಟ್ಟದ, ಯಾರೋ ಭಸ್ಮ ಮಾಡ್ಯಾರ, ಅದು ಎದರಿಂದ ಮಾಡ್ಯಾರೋ ಒಟ್ಟು ಮಾಡಿಬಿಟ್ಟಾರ, ಒಟ್ಟು ನೀವು ಬೆಳ್ಳಗ ಕಾಣಕತ್ತದ ಅಷ್ಟೇ. ಅವಾಗ ನೀವು ಏನ್ ಮಾಡ್ಬೇಕಂದ್ರೆ ಅದನ್ನು ತೆಗೆದುಕೊಂಡು ಬಂದು ಕುಟ್ಟಿ ಅದನ್ನು ಸಣ್ಣ ಮಾಡಿ ಆಕಳ ಮೂತ್ರದಲ್ಲಿ ಮತ್ತದನ್ನ ಕಲಿಸಿ ಒಣಗಿಸಿ ಆಮೇಲೆ ಧರಿಸುವಂತಹದ್ದಕ್ಕೆ ಅದಕ್ಕೆ ಅಕಲ್ಪ ಅಂತ ಕರ್ಕೊಂಡ್ಬರುತ್ತೆ. ಹೀಗೆ ಭಸ್ಮವನ್ನು ತಯಾರು ಮಾಡತಕ್ಕಂಥ ಅನೇಕ ವಿಧಾನಗಳನ್ನು, ನಾಲ್ಕು ಪ್ರಕಾರ ವಿಧಾನಗಳನ್ನು ಹೇಳಿದ್ದಾರೆ. ಈ ಭಸ್ಮಕ್ಕೆ ಐದು ಹೆಸರುಗಳು ಕೂಡ ಇದೆ, ವಿಭೂತಿ, ಭಸಿತಂ, ಭಸ್ಮ, ಕ್ಷಾರ, ರಕ್ಷ ಅಂತ ತಿಳ್ಕೊಂಡು ಭಸ್ಮಕ್ಕೆ ಐದು ನಾಮಗಳನ್ನು ಕೊಟ್ಟಿದ್ದಾರೆ. ಈ ಒಂದೊಂದು ಹೆಸರಿನಲ್ಲಿ ಒಂದೊಂದು ತತ್ವ ಅಡಗಿದರಲ್ಲಿ. ವಿಭೂತಿ ಭೂತಿ ಹೇತುತ್ವ, ವಿಭೂತಿ ಅಂತ ಯಾಕೆ ಕರೆದ್ರು ಅಂದ್ರೆ ನಮಗೆ ಐಶ್ವರ್ಯವನ್ನು ಕೊಡ್ತದೆ, ನಮಗೆ ಸಂಪತ್ತನ್ನು ಕೊಡ್ತದೆ, ಅದಕ್ಕೆ ವಿಭೂತಿ ವಿಭೂತಿ ಅಂತ ಕರೀತ. ಭಸಿತಂ ತತ್ವಭಾಸನ, ತತ್ವಜ್ಞಾನವನ್ನ ಪಡಿಬೇಕನ್ನುವಂತಹ ಇಚ್ಛೆಯಿಂದ ಅದನ್ನು ಧರಿಸ್ತಾ ಹೋದ್ರೆ ಮನಸ್ಸು ಶುದ್ಧ ಆಗ್ತದೆ, ಅಂತಃಕರಣ ಪವಿತ್ರ ಆಗ್ತದೆ, ಅವಾಗ ನಮಗೆ ಜ್ಞಾನ ಮಾಡಿಕೊಳ್ತಕ್ಕಂಥ ಯೋಗ್ಯತೆ ಬರುತ್ತೆ ಅಂತ ತಿಳ್ಕೊಂಡು ಅದಕ್ಕೆ ಭಸಿತ ಭಸಿತ ಅಂತ ಕರೀತಾರೆ. ಇನ್ನದು ನಮ್ಮ ಎಲ್ಲ ಪಾಪಗಳನ್ನ ಕ್ಷರಣ ಮಾಡುತ್ತಂತ ಹೇಳೋದಕ್ಕೆ ಕ್ಷಾರ ಅಂತ ಕರೀತಾರೆ. ನಮ್ಮ ಎಲ್ಲಾ ವಿಧವಾಗ ಸಾಂಸಾರಿಕ ಅಡಚಣೆ ನಮ್ಮ ರಕ್ಷಣಾ ಮಾಡುತ್ತಂತ ಹೇಳೋದಕ್ಕೆ ರಕ್ಷ ಅಂತ ಕರ್ಕೊಂಡು ಬರ್ತಾರೆ. ಹೀಗೆ ವಿಭೂತಿ, ಭಸಿತ, ಭಸ್ಮ, ಕ್ಷಾರ, ರಕ್ಷ ಅಂತ ತಿಳ್ಕೊಂಡು ಈ ಐದು ಪಂಚ ವಿಧವಾಗಿರ್ತಕ್ಕಂಥ ನಂದ, ಭದ್ರ, ಸುಮನ, ಸುಶೀಲ, ಸುರಭಿ ಎನ್ನುವಂತಹ ಪಂಚ ಗೋವುಗಳ
ಆ ಗೋಮಯದಿಂದ ತಯಾರು ಮಾಡಿರ್ತಕ್ಕಂತ ಭಸ್ಮಕ ಪಂಚ ಹೆಸರುಗಳನ್ನು ಇಟ್ಟುಕೊಂಡ್ಬಂದ. ಇನ್ನು ನಿತ್ಯ ಕರ್ಮ ಮಾಡುವಾಗ ಬಸುವಂತ ಭಸ್ಮ ಬೇರೆ, ನೈಮಿತ್ಯಕ್ಕಾಗಿ ಬೇರೆ, ಇವೆಲ್ಲ ಶಾಸ್ತ್ರದಲ್ಲಿ ಬಹಳ ಹೇಳ್ಯಾರ. ನಿಮಗೆ ಅನಿಸ್ತದ ಇಂಥ ಭಸ್ಮ ಹಚ್ಚಿಕೊಳ್ಳೋದು ನಮ್ಮಿಂದ ಹೆಂಗ್ ಸಾಧ್ಯ? ಅದಕ್ಕೊಂದು ಭಸ್ಮ ಬೇರೆ, ನಿತ್ಯಕರ್ಮ ಪೂಜಾ ಮಾಡೋಕ್ಕೊಂದು ಭಸ್ಮ ಬೇರೆ, ನೈಮಿತ್ಯಕ್ಕೆ ಪೂಜಾ ಮಾಡೋಕ್ಕೊಂದು ಭಸ್ಮ ಬೇರೆ. ಒಂದು ಭಸ್ಮ ಸಿಗೋದೇ ರಗಡಾಗಿ ಹೋಗಿದೆ ಇವತ್ತು, ಇನ್ ಬ್ಯಾರೆ ಬೇರೆ ಎಲ್ಲಿ ಸಿಗೋದು? ಅದಕ್ಕೆ ಶುದ್ಧವಾದ ಭಸ್ಮ ಇವತ್ತು ಸಿಗ್ತಾ ಇಲ್ಲ. ಒಂದಾನೊಂದು ಕಾಲಕ್ಕೆ ಕೊಟ್ಟೂರು ಅಂದ್ರೆ ಇದು ಭಸ್ಮಕ್ಕೆ ಪ್ರಸಿದ್ಧವಾಗಿರುವಂತಹ ಊರಿದು. ಎಲ್ಲೆಲ್ಲಿಂದಲೂ ಜನರು ಇಲ್ಲಿಂದ ಭಸ್ಮ ತೆಗೆದುಕೊಂಡು ಹೋಗ್ತಾ ಇದ್ರು. ಅಂದ್ರೆ ಶುದ್ಧವಾದ ಆಕಳ ಸಗಣಿಯಿಂದಲೇ ಪವಿತ್ರವಾದ ಭಾವನೆಯಿಂದ ಇಲ್ಲಿ ಮಾಡ್ತಿದ್ರು ಅಂತ ತಿಳ್ಕೊಂಡು ಬಹಳ ದೂರ ದೂರದಿಂದ ಒಯ್ಯುತ್ತಿದ್ರು. ಆ ಖ್ಯಾತಿ ಇನ್ನೂ ಅದ, ಪರಂತ ಆ ಕ್ವಾಲಿಟಿ ಭಸ್ಮ ಮಾತ್ರ ಸಿಗೋದಿಲ್ಲ. ಎಲ್ಲಾ ಕಡೆ ಮಾಮೂಲು ಸಿಗುವಂಗ ಇಲ್ಲಿನ ಕೂಡ ಸಿಗ್ತಾ ಇದೆ. ಅದಕ್ಕೆ ಭಸ್ಮದಲ್ಲಿ ನಿಷ್ಠೆ ಉಳ್ಳಂತ ನೀವೇನ್ ಮಾಡಬೇಕು ಅಂದ್ರೆ ಸ್ವತಃ ಆ ಭಸ್ಮವನ್ನು ತಯಾರು ಮಾಡಿಕೊಂಡು ಹಚ್ಚಿಕೊಂಡ್ರೆ ಅದು ನಿಮ್ಗೆ ಹೆಚ್ಚಾನ್ ಹೆಚ್ಚು ಫಲಕಾರಿ ಆಗ್ತದ. ಅದಕ್ಕೆ ಭಸ್ಮವನ್ನು ಧರಿಸ್ಕೋಬೇಕಾದ್ರೆ ಅದಕ್ಕೆ ಮೂರು ವಿಧ ಆಗಿದ್ದಾವೆ: ಭಸ್ಮ ಸ್ನಾನ, ಭಸ್ಮೋದ್ಧೂಲನ, ಆಮೇಲೆ ತ್ರಿಪುಂಡ್ರ ಧಾರಣ ಅಂತ ಬರ್ತದೆ. ನೀವು ಪೂಜಾ ಹೋಗಿ ಕುಳಿತುಕೊಂಡ ಬಳಿಕ ಸುಮ್ಮನೆ ಹೋಗಲಿ ಭಸ್ಮ ಹಚ್ಚಿಕೊಳ್ಳೋದಲ್ಲ, ಮೊದಲು ಭಸ್ಮೋದ್ಧೂಲನ ಮಾಡಬೇಕು ಅಂತ. ಭಸ್ಮೋದ್ಧೂಲನ ಅಂದ್ರೆ ನೀವು ಕೈಯಲ್ಲಿ ಭಸ್ಮ ಹಿಡ್ಕೊಂಡು ಆ ಭಸ್ಮದ ಕಣಗಳನ್ನು ನಿಮ್ಮ ಮೈತುಂಬೆಲ್ಲ ಸಿಂಪಡಿಸಿಕೊಳ್ಳೋದಕ್ಕೆ ಇದಕ್ಕೆ ಭಸ್ಮೋದ್ಧೂಲನ ಅಂತ ಕರೀತಾರೆ. ಭಸ್ಮದ ಕಣಗಳನ್ನು ಮೈತುಂಬ ಹಾಕಿಕೊಳ್ಳೋದು, ಆಮೇಲೆ ಮೈ ಮೇಲೆ ಬಿದ್ದಿರತಕ್ಕಂತಹ ಕಣಗಳನ್ನು ಕೈಯಿಂದೆಲ್ಲ ಒರೆಸಿಕೊಳ್ಳೋದು, ಇದಕ್ಕೆ ಭಸ್ಮ ಸ್ನಾನ ಅಂತ ಕರೀತಾರೆ. ಅದಕ್ಕೆ ಅನೇಕ ಸ್ನಾನಗಳಲ್ಲಿ ಇದು ಒಂದು ಪ್ರಸಿದ್ಧವಾದ ಸ್ನಾನ. ಇದು ಇದಕ್ಕೆ ಆಗ್ನೇಯ ಸ್ನಾನ ಅಂತ ಕರೀತಾರೆ. ದಿನಾಲೂ ಸ್ನಾನ ಮಾಡೇನೆ ಪೂಜೆ ಮಾಡಿ ನೀವು ಆಹಾರ ಸೇವನೆ ಮಾಡಬೇಕು ಅಂತಿಕೊಂಡು ಗುರುಗಳು ನಿಮ್ಮ ದೀಕ್ಷೆಯಲ್ಲಿ ಆಜ್ಞೆ ಮಾಡಿರ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಶರೀರ ಅಸ್ವಸ್ಥ ಆಯಿತು, ನೀವು ದವಾಖಾನೆಯಲ್ಲಿ ಹಾಸಿಗೆ ಮೇಲೆ ಮಲ್ಕೊಂಡಿರಿ, ವಿಷಮ ಜ್ವರದಿಂದ ನೀವು ಪೀಡಿತರಾಗಿರಿ, ಅವಾಗ ಸ್ನಾನ ಮಾಡಬೇಕಂತ ತಿಳ್ಕೊಂಡು ಹೋಗಿ ನೀರಿನ ಸ್ನಾನ ಮಾಡಿದ್ರೆ ನೀವು ಅಕ್ಕಡೆ ಹೋಗ್ಬೇಕಕ್ಕ. ಅದಕ್ಕೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ, ಶರೀರ ಸರಿಯಾಗಿದ್ರೆ ಇದರಿಂದ ಇನ್ನೂ ಏನಾದರೂ ಮಾಡಕ್ ಬರ್ತದೆ. ಮತ್ತೆ ಅದನ್ನು ಅರಿಲಾರದೆ ಅಕಸ್ಮಾತ್ ಆಗಿರೋ ವಿಷಮ ಜ್ವರ ಪೀಡಿತರಾದಾಗ ನೀರಿನ ಸ್ನಾನ ಮಾಡಿದ್ರೆ ನಮ್ಮ ಶರೀರ ಉಳಿಯಂಗಿಲ್ಲ ಅಂದ್ರೆ ಮೊದಲಿಂಗ್ ಪೂಜಾ ಮಾಡೋದ್ರೆ ಹೆಂಗೆ? ಅದಕ್ಕೆ ಯಾರಿಗೆ ಅಂಥದೊಂದು ಪ್ರಸಂಗ ಇರ್ತದ ಅದಕ್ಕೆ ಅವರು ಹೇಳಿದ್ರು ಭಸ್ಮ ಸ್ನಾನ ಅಂದ್ರೆ ಮೈತುಂಬ ಭಸ್ಮದ ದ್ರವಗಳನ್ನು ಹಾಕಿಕೊಂಡು ಆ ಭಸ್ಮವನ್ನೇ ಲೇಪನ ಮಾಡಿಕೊಳ್ಳೋದು ಇದಕ್ಕೆ ಭಸ್ಮ ಸ್ನಾನ ಅಂತ ಕರೀತಾರೆ. ಅದಕ್ಕೆ ಎಲ್ಲ ಸ್ನಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಸ್ನಾನ ಭಸ್ಮ ಸ್ನಾನ. ಯಾಕಂದ್ರೆ ನಿಮ್ಮ ಪ್ರತಿಯೊಂದು ರೋಮ ಕೂಪುಗಳಲ್ಲಿ ಭಸ್ಮ ಅನ್ನುವಂತಹದ್ದು ಹೋಗಿ ಕೂಡಿರ್ತದ. ಅದಕ್ಕೆ ಯಾವ ಮನುಷ್ಯ ಭಸ್ಮೋದ್ಧೂಲನ ಮಾಡಿಕೊಂಡು ಭಸ್ಮ ಸ್ನಾನ ಮಾಡ್ತಾನೆ ಅವನ ಪ್ರತಿಯೊಂದು ರೋಮ ಕೂಪದಲ್ಲಿ ಒಂದೊಂದು ಭಸ್ಮದ ಕಣಗಳು ಕೂಡಿರ್ತವೆ. ಅದರದ ಮಹತ್ವ ಏನು ಅಂತ ಕೇಳಿದ್ರೆ ಒಂದೊಂದು ಭಸ್ಮದ ಕಣಗಳು ಒಂದೊಂದು ಶಿವಲಿಂಗದಷ್ಟು ಮಹತ್ವ ಅಂತಾರ. ಅಂದ ಬಳಿಕ ನಿಮ್ಮ ಅಂಗ ಎಲ್ಲ ಲಿಂಗಮಯವಾಗ್ತದೆ, ಹಾಗೆ ನಿಮ್ಮ ದೇಹವನ್ನೆಲ್ಲವನ್ನು ಕೂಡ ಲಿಂಗಮಯವಾಗಿ ಮಾಡುವಂತ, ನಿಮ್ಮ ದೇಹವನ್ನು ಅತ್ಯಂತ ಪವಿತ್ರವಾಗಿ ಮಾಡುವಂತಹ ಭಸ್ಮವನ್ನು ಉದ್ಧೂಲನ ಮಾಡ್ಕೋಬೇಕು, ಆಮೇಲೆ ಭಸ್ಮದ ಸ್ನಾನ ಮಾಡಬೇಕು. ಆನಂತರ ಮೂರನೇದಾಗಿ ತ್ರಿಪುಂಡ್ರ ಧಾರಣ ಅಂತ ಬರ್ತದೆ. ತ್ರಿಪುಂಡ್ರ ಅಂದ್ರೆ ನಾವು ಹಣೆ ಮೇಲೆ ಅಡ್ಡ ಧರಿಸುವಂತಹ ಭಸ್ಮಕ್ಕೆ ಅದಕ್ಕೆ ತ್ರಿಪುಂಡ್ರ ಅಂತ, ಅಂದ್ರೆ ಮೂರು ರೇಖೆಗಳು ಇದರಲ್ಲಿ ಅದಾವ. ಅದಕ್ಕೆ ಭಸ್ಮವನ್ನು ಹಿಂಗ ಅಡ್ಡಯಾಗಿ ಧರಿಸಬೇಕು, ಹಿಂಗ ಉದ್ದ ಧರಿಸೋಕ್ ಬರಂಗಿಲ್ಲನು, ಅಥವಾ ಹಿಂಗ್ ಗೋಲಾಕಾರವಾಗಿ ಧರಿಸಲಿಕ್ಕೆ ಬರಂಗಿಲ್ಲನು, ಅವರಂತರ ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅಂದ್ರೆ ಪ್ರಕೃತಿ ಕೂಡ ಈ ಹಣೆಯನ್ನು ಹೆಂಗ್ ಮಾಡ್ಯದ ಅಂದ್ರೆ ಅದು ಅಡ್ಡನ ಮಾಡ್ಯದ, ಅದು ಉದ್ದು ಇಲ್ಲ ಗುಂಡೂನು ಇಲ್ಲ. ಇನ್ನು ಎರಡನೇದಾಗಿ ನಿಮ್ಮ ಹಣೆಯ ಹುಬ್ಬನ್ನು ಸ್ವಲ್ಪ ನೀವು ಮೇಲಕ್ಕೆ ಮಾಡಿದ್ರೆ ನಿಮ್ಮ ಹಣೆ ಮೇಲೆ ರೇಖೆಗಳು ಮೂಡ್ತಾವ. ಅವು ಹೆಂಗ್ ಮೂಡ್ತಾವ? ಅಡ್ಡ ಮೂಡ್ತಾವ. ಅದಕ್ಕೆ ಪ್ರಾಕೃತಿಕವಾಗಿಯೂ ಕೂಡ ಭಸ್ಮವನ್ನು ತ್ರಿಯಕ್ ಧರಿಸಬೇಕನ್ನುವಂತಹ ಶಾಸ್ತ್ರ ಇರೋದ್ರಿಂದ ಭಸ್ಮ ಧರಿಸಬೇಕಾದ್ರೆ ಅಡ್ಡವಾಗೇನೆ ಭಸ್ಮವನ್ನು ಧರಿಸಬೇಕು. ಹಾಗಾದ್ರೆ ಭಸ್ಮ ಧರಿಸುವಂತ ಸ್ಥಾನಗಳು ಎಷ್ಟು ಅಂದ್ರೆ, ಮೊಟ್ಟ ಮೊದಲೇದು ಮಸ್ತಕ, ನಿಮ್ಮ ಹಣೆ, ನಿಮ್ಮ ಎರಡು ಕಿವಿಗಳು, ನಿಮ್ಮ ಕುತ್ತಿಗೆ, ನಿಮ್ಮ ಹೆಗಲು, ನಿಮ್ಮ ಭುಜ, ರಟ್ಟೆ, ಆಮೇಲೆ ಮಣಿಬಂಧ, ವಕ್ಷಸ್ಥಲ, ಹೊಟ್ಟೆ ಮತ್ತು ಬೆನ್ನ ಅಂತ ತಿಳ್ಕೊಂಡು 15 ಸ್ಥಾನಗಳಲ್ಲಿ ಭಸ್ಮವನ್ನು ಧರಿಸಬೇಕು ಅಂತ ಹೇಳ್ತಾರೆ. ಏನ್ರಿ ಇಷ್ಟೊತ್ತನ ಹಚ್ಕೋದು ಭಸ್ಮ ಹೆಂಗ ಹಚ್ಕೋಬೇಕು, ಯಾಕೆ ಒಂದೇ ಕಡೆ ಹಚ್ಕೊಂಡು ನಡೆಯಂಗಿಲ್ಲನು ಅಂದ್ರೆ, ಕೊನೆಗೆ ನಿಮಗೆ 15 ಸ್ಥಾನದಲ್ಲಿ ಹಚ್ಕೊಳ್ಲಿಕ್ಕೆ ಆಗದೆ ಹೋದ್ರೆ ಹಣೆ ಮೇಲೆ ಮಾತ್ರ ತ್ರಿಪುಂಡವನ್ನು ಅವಶ್ಯವಾಗಿ ಧರಿಸಿಕೊಳ್ಳಿಕ್ಕೇನೆ ಬೇಕು ಅಂತ. ಅದಕ್ಕೆ ಭಸ್ಮ ಅಂದ್ರೆ ಏನು ಅಂದ್ರೆ, ಇದು ಪರಿಪೂರ್ಣತೆಯ ಒಂದು ಪ್ರತೀಕ ಇದೆ. ಆಗಲೇ ಸ್ವಾಮಿಗಳು ಹೇಳಿದ್ರು, ಹಳ್ಳಿಯೊಳಗೆ ಅಡಿಗೆ ಮಾಡ್ತಿದ್ರು, ಈಗೂ ಮಾಡ್ತಾರ, ಆದ್ರೆ ಸ್ವಲ್ಪ ಅವರು ಪ್ಯಾಟಿಯವರದು ಸ್ವಲ್ಪ ಕಲ್ತಾರ. ಹಳ್ಳಿಯೊಳಗೆ ಮೊದಲ ಒಲೆಯೊಳಗೆ ಅಡಿಗೆ ಮಾಡ್ತಾ ಇದ್ರೆ ಕಟ್ಟಿಗೆ ಹಚ್ಚಿ, ಅವಾಗ ಅದರಲ್ಲಿ ಬೂದಿ ಬರ್ತಾ ಇತ್ತು. ಅಡಿಗೆ ಮಾಡಿದ ಕೂಡಲೇ ಮೊದಲ ಗಡಿಗೊಳಗೆ ಅಡಿಗೆ ಮಾಡ್ತಿದ್ರು, ಗಡಿಗೆ ಇರ್ತಿದ್ರು ಅಡಿಗೆ ಮಾಡಕ್ಕೆ. ಅದು ಒಂದು ಇತಿಹಾಸ ಆಕತಿ. ಇವತ್ತು ಗಡಿಗೆ ಸಿಗೋದಕ್ಕ ಅಷ್ಟ, ಗಡಿಗೆಯೊಳಗೆ ಅಡಿಗೆ ಮಾಡಿ ಆ ಒಲೆಯೊಳಗೆ ಇರ್ತಕ್ಕಂತ ಏನು ಭಸ್ಮ ಇರ್ತಿತ್ತು, ಆ ಭಸ್ಮ ನೀರು ಕಲಸಿ ಅವಕ್ಕೆ ಪಟ್ಟ ಬಡಿತಿದ್ರು. ಈಗೂ ಮಾಡ್ತಾರೆ, ಯಾವಾಗಂದ್ರೆ ದೊಡ್ಡ ದೊಡ್ಡ ಅಡಿಗೆ ಮಾಡಿದಾಗ ಆ ಒಲೆಯಾಗಿಂದ ಬೂದಿ ತಗೊಂಡು ಅವಕ್ಕೆಲ್ಲ ಹಣೆಗೆ ಪಟ್ಟ ಬಡದು ಕುಂಡ್ರಸ್ತಾರೆ. ಒಂದು ಪಾತ್ರೆ ವಿಭೂತಿ ಹಚ್ಕೊಂಡು ಕುಂತದಂದ್ರೆ ನೀವೇನ್ ತಿಳ್ಕೊಂತೀರಿ? ಒಂದು ಗಡಿಗೆನಾಗಲಿ, ಒಂದು ಸ್ಟೀಲಿನ ಪಾತ್ರನಾಗಲಿ, ಒಂದು ಬೆಳ್ಳಿ ಪಾತ್ರೆ ಆಗಲಿ, ಭಸ್ಮ ಹಚ್ಕೊಂಡು ಕುಂತದಂದ್ರೆ ಏನ್ ಅರ್ಥ ಮಾಡ್ತೀರಿ? ಒಳಗ ಅಡಿಗೆ ತಯಾರಾಗ್ಯದ, ಪಕ್ವಾಗಿ ತುಂಬಾ ತುಂಬ್ಯದ ಅಂತ ಅರ್ಥ. ಮತ್ತ ಮುಸುರಿಗಳಿಗೆ ಯಾರು ಭಸ್ಮ ಹಾಕ್ತಾರ? ಆ ಕಡೆ ತೊಳೆ ಹಾಕಿಟ್ಟಿರ್ತಾರಲ್ಲ ಎಲ್ಲಾ ಖಾಲಿ ಮಾಡಿ, ಅದಕ್ಕೋಗಿ ಯಾರು ಭಸ್ಮ ಹಾಕ್ತಾರ? ಮುಸುರಿ ಗಡಿಗೆ ಭಸ್ಮ ಹಚ್ಚಂಗಿಲ್ಲ, ತುಂಬಿದ ಗಡಿಗೆಗೇನೆ ಭಸ್ಮ ಹಚ್ತಾರ. ಅದು ಏನು ತೋರಿಸ್ತಂದ್ರೆ ಗಡಿಗೆ ತುಂಬೇದ ಅಂತ ಒಂದು ಅರ್ಥ. ಎರಡನೇದ ಅರ್ಥ ಏನಪ್ಪ ಅಂದ್ರೆ ಅದು ಪಕ್ವಾದ ಅನ್ನದಿಂದ ತುಂಬಿಕೊಂಡದ ಅಂದ್ರೆ ಈಗ ನಮ್ಮ ಪ್ರಸಾದ ರೆಡಿಯಾಗ್ಯದ ಅಂತ ಅರ್ಥ. ಒಂದು ಸಾಮಾನ್ಯವಾದ ಗಡಿಗೆ ಭಸ್ಮ ಹಚ್ಕೊಂಡು ಕೂತ್ಕೊಂಡ್ರೆ ಅದಕ್ಕಿಷ್ಟು ಮಹತ್ವ ಬರ್ತದ. ಮತ್ತು ನೀವು ಹಚ್ಕೊಂಡ್ರೆ ನಿಮ್ಮ ಗಡಿಗೆ ಹಚ್ಕೊಂಡ್ರೆ ಅದಕ್ಕೆ ನೀವು ಅಕಸ್ಮಾತಾಗಿ ಹೆಣೆಗೆ ಧಾರಾಳವಾಗಿ ಭಸ್ಮ ಹಚ್ಕೊಂಡು ಹೊರಗೆ ಬಂದ್ರಿ ಅಂದ್ರೆ ಎರಡು ಅರ್ಥ ಮಾಡಬಹುದು ನಾವು. ಇವ ಪೂಜೆ ಮಾಡಿ ಬಂದಾನರ ಅಂತ ಅರ್ಥ ಮಾಡಬಹುದು, ಎರಡನೇದು ಹೊಟ್ಟೆ ತುಂಬ ಉಂಡು ಬಂದಾನ ಅಂತ ಅರ್ಥ ಮಾಡೋದು ಅಷ್ಟೆ. ಅದಕ್ಕೆ ಪೂಜಾ ಮಾಡಿನೂ ಮನಸ್ಸು ತುಂಬುತ್ತದ, ಊಟ ಮಾಡಿನೂ ಕೂಡ ಮನಸ್ಸು ತುಂಬುತ್ತದ, ತೃಪ್ತಿ ಆಗ್ತದ. ಭಯಭಕ್ತಿಯಿಂದ ನೀವು ಪೂಜಾ ಮಾಡಿದ್ರೆ ನಿಮ್ಮ ಮನಸ್ಸು ತುಂಬುತ್ತದೆ. ಯಾವ ಮನುಷ್ಯನ ಮನಸ್ಸು ಆನಂದಿನ ತುಂಬಿರ್ತದ ಅವನಿಗೆ ಹಸಿವಿನ ಒಂದನ್ನು ಆಗಂಗಿಲ್ಲ. ಉಂಡ್ರೂ ಹೊಟ್ಟೆ ತುಂಬುತ್ತದೆ ಅಂತ ಹಿಂಗೇನಲ್ಲ, ಉಂಡಾರದ ಕೂಡ ಒಮ್ಮೆ ನಿಮ್ಗೆ ಹೊಟ್ಟೆ ತುಂಬುತ್ತದೆ. ಯಾವಾಗ ಅಂದ್ರೆ ನಿಮ್ಗೆ ಯಾವುದೋ ಒಂದು ವಿಲಕ್ಷಣವಾಗಿರ್ತಕ್ಕಂಥ ಕಾರ್ಯದಿಂದ ಆನಂದ ಆಗಿರ್ಬೇಕು. ನಿಮ್ಮ ಮನೆಯೊಳಗೆ ಬಹಳ ದಿವಸ ಪ್ರಯತ್ನ ಮಾಡಿದ ಬಳಿಕ ನಿಮ್ಮ ಮಗಳು ಒಂದು ಲಗ್ನ ಸಮಾರಂಭ ಏರ್ಪಾಡಾಯ್ತು ಅಂತ ತಿಳ್ಕೊಳ್ಳಿ, ಎಷ್ಟು ಸಂತೋಷ ಆಗಿರ್ತದೆ. ಬೀಗರಿಗೆ ಬಿಜ್ಜರಿಗೆ ಉಣಿಸಿ ಉಣಿಸಿ ಆ ಉಣಿಸು ಗದ್ದಲ್ಲಾಗಿ ಅವ ಬೀಗವನ್ನು ಉಂಡಿರಂಗಿಲ್ಲ, ಇವ ಉಪವಾಸನೇ ಇರ್ತಾನೆ. ಆದರೂ ಮುಖದ ಕಳೆ ಬಾಡಿರಂಗಿಲ್ಲ ಇವನಿಗೆ, ಯಾಕಂದ್ರೆ ಅವನು ದೊಡ್ಡದಾಗಿರ್ತಕ್ಕಂಥ ಒಂದು ಕಾರ್ಯ ಆಯ್ತು. ಇವತ್ತು ಎಲ್ಲ ಪರಬ್ರಹ್ಮ ಅಂತ ಅರ್ಥ ಮಾಡಿಕೊಂಡು ಅದಕ್ಕ ಪೂಜಾ ಮಾಡಿ ಆಮೇಲೆ ಅದನ್ನು ನಾವು ಪೂಜಾ ಮಾಡಿಕೊಂಡು ಏನು ಸೇವನ ಮಾಡ್ತೀವಿ ಅವಾಗ ನಾವು ಭಸ್ಮ ಹಚ್ಚಿಕೊಂಡಿದ್ದನ್ನು ಯಾರಾದರೂ ನೋಡಿದ್ರೆ ತೃಪ್ತ ಆಗಿದ್ದಾನೆ, ಪ್ರಸನ್ನ ಚಿತ್ತನಾಗಿದ್ದಂತಕ್ಕಂಥ ಒಂದು ಶಿವ ಕಳೆ ಮನುಷ್ಯನ ಮುಖದಲ್ಲಿ ಮೂಡ್ತು. ಅದು ಶಿವನಿಗೆ ಅತ್ಯಂತ ಪ್ರಿಯವಾಗಿರುವಂತಹದ್ದು ಭಸ್ಮ ಅದು. ಅದಕ್ಕೆ ಪರಮಾತ್ಮ ಏನೆಲ್ಲವನ್ನು ಕೂಡ ಕೊಟ್ಟು ದಿಗಂಬರನಾದ ಬಳಿಕ ಮೈತುಂಬೆಲ್ಲ ಬರೀ ಭಸ್ಮನ ಹಚ್ಚುವಂತಿದ್ದ, ಆತ ಭಸ್ಮಾಂಬರನಾಗಿದ್ದವ. ಭಸ್ಮವೇ ಅವನ ಅಂಬರ, ಭಸ್ಮೇ ಅವನ ವಸ್ತ್ರ ಅಂತ. ಅಂದ್ರೆ ನಮ್ಮ ಆರಾಧ್ಯ ಪರಮಾತ್ಮನಿಗೆ ಭಸ್ಮ ಇಷ್ಟು ಪ್ರೀತಿ ಅದಲ್ಲ, ಅದರಷ್ಟು ಪ್ರೀತಿ ಅವನಿಗೆ ಮತ್ತೊಂದು ಏನೇನು ಇಲ್ಲ. ಮತ್ತ ಅವನಿಗೆ ಪ್ರೇಕರವಾಗಿರ್ತಕ್ಕಂಥ ಲಾಂಛನವನ್ನು ನಾವು ಧರಿಸಿಕೊಂಡ್ರೆ ನಮ್ಮ ಮೇಲೆ ಅವನೊಂದು ಅನುಗ್ರಹ ಆಗ್ತದೆ. ಅದಕ್ಕಾಗಿನೇ ಪ್ರತಿಯೊಬ್ಬರನ್ನು ಕೂಡ ತ್ರಿಪುಂಡ್ರವನ್ನ 15 ಸ್ಥಾನಗಳಲ್ಲಿ ಧರಿಸಿಕೊಳ್ಬೇಕು. ನಿಮ್ಗೆ ಅಷ್ಟಾಗದೆ ಹೋದಾಗ ಕೇವಲ ಹಣೆಯಲ್ಲಿ ಆದರೂ ಕೂಡ ತ್ರಿಪುಂಡ್ರವನ್ನು ಅವಶ್ಯವಾಗಿ ಧರಿಸಬೇಕು. ಆ ಧರಿಸತಕ್ಕಂತ ವಿಧಾನ ಹೇಗಂದ್ರೆ ಮಧ್ಯಾಂಗುಲಿ ತ್ರಯೇಣೈವ. ಬಹಳಷ್ಟು ಜನರು ಹ್ಯಾಂಗ ಹಚ್ಚಬೇಕು ಅನ್ನೋದ ಗುರುತಿರಂಗಿಲ್ಲ. ಈ ಬಳ್ಳಿ ಬಿಡ್ತಾರ ಕಿರುಬಳ್ಳಿಂದ ಹಚ್ಚುವಂತಿರ್ತಾರ. ಇದು ಇದು ಬಟ್ಟು ಬಹಳ ಕೆಟ್ಟದ, ಇದು ಇದು ಎಲ್ಲಾರು ದೋಷ ತೋರಿಸ ಅದಕ್ಕೆ ಬೇಡ ಅಂತ ಯಾರು ಹೇಳ್ತಾರೆ ಕಾಣುತ್ತೋ ಅದಕ್ಕೆ ಇದರಿಂದ ಹಚ್ಚುವಂತಾರೆ ಈ ಕಿರುಬಳ್ಳಿಂದ. ಆದ್ರೆ ಅದು ಪದ್ಧತಿ ಅಲ್ಲ. ಅದಕ್ಕೆ ಏನು ಕೇಳ್ತಾರೆ, ಮಧ್ಯ ಅಂಗುಲಿ ತ್ರಯೇಣ ಇವ, ನಡುವಿನ ಮೂರು ಬೆರಳಿನಿಂದ ಭಸ್ಮವನ್ನು ಧರಿಸಿಕೊಳ್ಳಬೇಕು. ಇದು ಒಂದು ಪದ್ಧತಿ. ಎರಡನೇ ಪದ್ಧತಿ ಅಂದ್ರೆ ಇನ್ನೂ ಸ್ವಲ್ಪ ಕಠಿಣ ಪದ್ಧತಿ ಐತೆ. ಅದು ಅದಕ್ಕೆ ಅನುಲೋಮ ವಿಲೋಮ ಪ್ರಕ್ರಿಯೆ ಅಂತ ಕರೀತಾರೆ. ಅನುಲೋಮ ವಿಲೋಮ ಅಂದ್ರೆ ಒಮ್ಮೆ ಹಿಂಗ್ ಧರಿಸೋದು, ಮತ್ತೊಮ್ಮೆ ಹಿಂಗ್ ಧರಿಸೋದು, ಮತ್ತೆ ಹೆಂಗ್ರೆ ಅದನ್ನ ಮೂರು ಬಟ್ಟೆ ಹಿಂಗ್ ಮಾಡೋದನ್ನ. ಈ ಅನಾಮಿಕ ಮತ್ತು ಮಧ್ಯಮ ಮತ್ತು ಅಂಗುಷ್ಠ ಈ ಮೂರು ಬೆರಳಿಂದ ಧರಿಸತಕ್ಕಂಥ ಪ್ರಕ್ರಿಯೆ ಐತದ. ನಿಮ್ಮ ಅನಾಮಿಕಾಕ ಮತ್ತು ಈ ಮಧ್ಯಮ ಈ ಎರಡು ಬಟ್ಟಿಗೆ ಭಸ್ಮ ಹಚ್ಚಿಕೊಂಡು ಎರಡು ರೇಖೆಗಳನ್ನು ನಡುವೆ ಸ್ವಲ್ಪ ಜಾಗ ಬಿಟ್ಟು ಆ ಭಸ್ಮ ಹಚ್ಕೋಬೇಕು. ಆಮೇಲೆ ನಡುವಿನ ಜಾಗ ಇರುತ್ತಲ್ಲ ಅದು ಹೆಬ್ಬಟ್ಟಿ ಹಚ್ಚಿರ್ತಕ್ಕಂಥ ಭಸ್ಮದಿಂದ ಅದನ್ನ ಈ ಕಡೆಯಿಂದ ಹಚ್ಕೊಂಡ್ ಬರಬೇಕು. ಇದಕ್ಕೆ ಅನುಲೋಮ ವಿಲೋಮ ಅಂತ ಕರೀತಾರೆ. ನಿಮಗೆ ಸೀದಾ ಹಚ್ಚಿಕೊಂಡ್ರೆ ಬಹಳ ಜನರಿಗೆ ಹಚ್ಕೊಳಕ್ ಬರಂಗಿಲ್ಲ. ಏನು ಇದನ್ನ ಹಚ್ಕೊಳಕ್ಕಾದ್ರೆ ಅಂದ್ರೆ ನೀವು ಹೆಂಗಾರ ಕಾಣಿಸ್ತೀರಿ. ಅದಕ್ಕೆ ನೀವು ಸರಳವಾಗಿ ಒಂದು ಕೆಲಸ ಅಷ್ಟೇ ಮಾಡ್ರೆ ಸೀದಾ ಸೀದಾ ಸುಮ್ಮ ಹಚ್ಕೊಳ್ಳೋದು ಅಷ್ಟು ಕಲಿ. ಅದಕ್ಕೆ ಭಸ್ಮ ಹೆಂಗ್ ಹಚ್ಕೋಬೇಕು ಅಣಿ ಮೇಲೆ ಅಂದ್ರೆ ಬಹಳಷ್ಟು ಜನರು ಅದನ್ನ ಕಡ್ಡಿ ಕೊಡದಂಗ್ ಹಚ್ಕೊಂತಾರೆ. ಸಣ್ಣ ಅಗ್ದಿ ಸಣ್ಣ ಬಹಳ ಕಂಡಿರಬಾರ್ದು. ಅದಕ್ಕೆ ಹೆಂಗ್ ಭಸ್ಮ ಹಚ್ಚಬೇಕಂದ್ರೆ ನಿಮ್ಮ ಬೆರಳು ಎಷ್ಟು ದಪ್ಪದವ ಅಷ್ಟು ಭಸ್ಮ ನಿಮ್ಮ ಹಣೆ ತುಂಬೆಲ್ಲ ಹಚ್ಕೋಬೇಕು ಅಂತ. ಅದು ಈ ಕರ್ಣದ ಈ ಭಾಗದಿಂದ ಇಲ್ಲಿವರೆಗೆ ಅದು ಪೂರ್ಣವಾಗಿ ನಿಮ್ಮ ಹಣೆಯಲ್ಲಿ ಶೋಭಾಯಮಾನ ಕಾಣುತ್ತಿರುವುದು. ಅದಕ್ಕೆ ಶರಣ ಹೇಳಿದ್ರು ಏನಂತ, ನೀರಿಗೆ ನೈದೆಲೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ. ಇದೊಂದು ಶೃಂಗಾರ, ಇದೊಂದು ಅಲಂಕಾರದ ವಸ್ತು. ಇದು ಈಗ ನಾವು ಬಹಳಷ್ಟು ಜನರು ಅಲಂಕಾರ ಮಾಡ್ಕೊಂತೀವಿ. ಪೌಡರು ಸ್ನೋನು ಅವೆಲ್ಲ ಬಹಳ ಬಂದಾವ ಈಗ. ಅದಕ್ಕೆ ಅವನ್ನೆಲ್ಲ ಹಚ್ಚುವುದರಿಂದ ಏನಾಗ್ತದೆ ಅಂತ ಕೇಳಿದ್ರೆ, ಬಹಳ ದಿವಸ ಅದನ್ನ ಉಪಯೋಗ ಮಾಡಿದರೆ ನೀವು ಸ್ವಲ್ಪ ದಿವಸದ ನಂತರ ಚರ್ಮ ರೋಗಕ್ಕೆ ತುತ್ತಾಗುವಂತಹ ಒಂದು ಪ್ರಸಂಗ ಇರುತ್ತದೆ. ಇಷ್ಟೇ ಎಲ್ಲ ಅದನ್ನು ಹಚ್ಚಿಕೊಂಡವರು ಮಾತ್ರ ಹಚ್ಚಿಕೊಂಡು ಬಿಟ್ರಿ ಅಂದ್ರೆ ಮೊದಲಿದ್ದುದು ಚಲೋ, ಆಮೇಲೆ ಅದಕ್ಕಿಂತಲೂ ಅಮಂಗಳ ಆಗುವಂತಹ ಪ್ರಸಂಗ ಕೂಡ ಬರ್ತದೆ. ಅದಕ್ಕೆ ನಿಮಗೆ ಒಂದ್ ವೇಳೆ ಬೆಳ್ಳಗೆ ಆಗ್ಬೇಕನ್ನಂಗಿದ್ರೆ ಕಪ್ಪಿದ್ರು ಬೆಳ್ಳ ಕಾಣಬೇಕನ್ನಂಗಿದ್ರೆ ಆ ಪೌಡರ್ ಹಚ್ಚಿಕೊಳ್ಳೋ ಬದಲಿ ಭಸ್ಮನ ಹಚ್ಚಿಕೊಂಡ್ರೆ ಅದು ಎರಡು ಲಾಭ ಆಗ್ತದೆ. ಏನು ಅಂತ ಕೇಳಿದ್ರೆ ಆ ಪೌಡರ್ನ ಕೆಲಸನೂ ಹಾಕದೆ ಅದರ ಜೊತೆಗೆ ನೀವು ಬೆಳ್ಳಗೂ ಹಾಕಿರಿ, ನಿಮ್ಮ ಚರ್ಮಕ್ಕೆ ಯಾವ ದೋಷನೂ ಕೂಡ ಬರಂಗಿಲ್ಲ. ಅದಕ್ಕೆ ಗೋಮಯದೊಳಗೆ ಆಕಳ ಸೆಗಣಿಯೊಳಗೆ ಕ್ರಿಮಿನಾಶಕವಾಗಿರ್ತಕ್ಕಂಥ ಒಂದು ಶಕ್ತಿ ಇರೋಣದ್ರಿಂದ ಪ್ರಾಚೀನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದ್ರೆ ಅಮಾವಾಸ್ಯ ಹುಣ್ಣಿ ಬಂದ್ರೆ ಆಕಳ ಸೆಗಣಿಯಿಂದ ಮನೆ ಸಾರಿಸ್ತಾ ಇದ್ರು. ಅಂದ್ರೆ ನಮ್ಮ ಮನೆಯೊಳಗೆ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಕ್ರಿಮಿ ಕೀಟಗಳು ಬರಬಾರದು ಅಂತ ತಿಳ್ಕೊಂಡು, ಹಾಗೆ ಅದರಲ್ಲಿ ಕ್ರಿಮಿನಾಶಕ ಶಕ್ತಿ ಇರೋಣದ್ರಿಂದ ಆ ಭಸ್ಮವನ್ನು ಸಂಪೂರ್ಣ ಅಂಗದಲ್ಲಿ ಲೇಪನ ಮಾಡಿಕೊಂಡಾಗ ಅಕಸ್ಮಾತ್ ಚರ್ಮ ರೋಗಿದ್ರು ಕೂಡ ಅದನ್ನು ದೂರ ಮಾಡತಕ್ಕಂಥ ಸಾಮರ್ಥ್ಯ ಇರೋಣದ್ರಿಂದ ಇಂದು ನಾವು ಬೇರೆ ಈ ಅಲಂಕಾರಿಕವಾಗಿರ್ತಕ್ಕಂಥ ಅತ್ಯಂತ ಹೆಚ್ಚಿನ ದುಡ್ಡು ಕೊಟ್ಟು ಆರೋಗ್ಯವನ್ನು ಕೆಡಿಸಿಕೊಳ್ತಕ್ಕಂಥ ವ್ಯವಹಾರ ಮಾಡೋದಕ್ಕಿಂತಲೂ ನಿಮಗೆ ಹಚ್ಚಿಕೊಳ್ಳೋದು ಅವಶ್ಯಕ ಇದ್ದಿದ್ರೆ ಭಸ್ಮ ಹಚ್ಚಿಕೊಂಡಷ್ಟು ಚಲೋ, ಮತ್ತೊಂದು ಯಾವುದು ಕೂಡ ಇಲ್ಲ ಇಲ್ಲ ಅಂತ. ಅದಕ್ಕೆ ಶರಣರ ಲೊಸಲಿಗೆ ವಿಭೂತಿಯೇ ಶೃಂಗಾರ ಅಂತ. ನೀವು ಇರುತರ ಪೌಡರ್ ಸ್ನೋ ಹಚ್ಕೊಂಡ್ರಿ, ಸತ್ತ ಮೇಲೆ ಏನಿಸ್ತಾರೆ ನಿಮ್ಗೆ? ಇರುತರ ನೀವು ಹಚ್ಕೊಂತೀರಿ, ನಿಮ್ಮನೇನು ಕುಂಡ್ರಸ್ತಾರಲ್ಲ ಸ್ನಾನ ಮಾಡಿ ಅವಾಗ ಸ್ನೋ ಪೌಡರ್ ಹಚ್ತಾರ ನಿಮ್ಗೆ, ಅವಾಗ ಏನಿಸ್ತಾರ? ಭಸ್ಮನ ಹಚ್ತಾರ ನಿಮಗೆ. ಇಷ್ಟೇ ಅಲ್ಲ, ನಿಮ್ಮ ಸಮಾಧಿ ಕ್ರಿಯೆ ಮಾಡೋ ಕಾಲಕ್ಕೆ ಭಸ್ಮದ ಗಟ್ಟಿಗಳನ್ನೇ ಅದರೊಳಗೆ ಹಾಕಿ ಭಸ್ಮದಿಂದ ಪೂರ್ಣವಾಗಿ ನಿಮ್ಮನ್ನು ತುಂಬುತ್ತಾರ, ಭಸ್ಮದೊಳಗೆ ತುಂಬುತ್ತಾರಲ್ಲಿ, ಭಸ್ಮ ಮಯ ಮಾಡ್ತಾರ. ಯಾಕೆ ಹೀಗ್ ಮಾಡಿದ್ರು ಅಂತ ಕೇಳಿದ್ರೆ, ನೀನು ಸಾಯಿದ್ರೊಳಗೆ ಅಷ್ಟ ಭಸ್ಮ ಹಚ್ಕೋಬೇಕಾಗಿತ್ತು, ಅಷ್ಟು ಹಚ್ಚಿಕೊಂಡಿಲ್ಲ ಅಂತ ತಿಳ್ಕೊಂಡು ಸತ್ತ ಮೇಲೆ ಅವರು ಕೂಡ ಆ ಭಸ್ಮದೊಳಗೆ ನಿಮ್ಮನ್ನ ಇಟ್ಟು ಸಂಸ್ಕಾರ ಮಾಡತಕ್ಕಂತ ಪ್ರಕ್ರಿಯೆ ಅದ. ಅದಕ್ಕೆ ಭಸ್ಮ ಪಾಪವನ್ನು ಭಸ್ಮ ಮಾಡುತ್ತಷ್ಟೇ ಅಲ್ಲ, ತತ್ವವನ್ನ ಭಾಷಣ ಮಾಡುತ್ತಷ್ಟೇ ಅಲ್ಲ, ಮನುಷ್ಯನಿಗೆ ಶ್ರೇಷ್ಠವಾದ ಭಾಗ್ಯವನ್ನು ಕೂಡ ಐಶ್ವರ್ಯವನ್ನು ಕೂಡ ಕೊಡುತ್ತದೆ. ಅದಕ್ಕೆ ಯಾವ ಮನುಷ್ಯನ ಹಣೆ ಮೇಲೆ ಭಸ್ಮ ಸದಾ ಇರ್ತದ ಅಂದ್ರೆ ಎಷ್ಟು ಹೆಚ್ಚು ಹೊತ್ತಿನವರೆಗೆ ಭಸ್ಮ ಅವನ ಹಣೆ ಮೇಲೆ ಇರ್ತದ, ಅಷ್ಟು ಹೊತ್ತಿನವರೆಗೆ ಅಂದ್ರೆ ಅಷ್ಟು ಅಧಿಕ ಕಾಲದವರೆಗೆ ಅವರ ಮನೆಯಲ್ಲಿ ಸಂಪತ್ತಿನ ನಿವಾಸ ಇರ್ತದೆ. ಅದಕ್ಕಾಗಿ ನಾವು ಹಚ್ಚಿಕೊಂಡಿರ್ತಕ್ಕಂಥ ಭಸ್ಮವನ್ನು ನಾವೇ ಕೆಡಿಸ್ಕೋಬಾರದು, ಅದು ತಾನಾಗಿ ಹೋದ್ರೆ ಹೋಗೋಲ್ದಕ್ಕ. ಅದಕ್ಕೆ ಲಿಂಗ ಧಾರಣ ವ್ರತ ಹೇಗದೆ ಹಾಗೆ ಭಸ್ಮ ಧರಿಸುವಂತಹದ್ದು ಕೂಡ ಒಂದು ವ್ರತ ಇದೆ. ಲಿಂಗ ಯಾವಾಗಲೂ ಕೂಡ 24 ತಾಸು ನಿಮ್ಮ ಎದೆ ಮೇಲೆ ಹೇಗಿರಬೇಕು ಹಾಗೆ ಹಣೆ ಮೇಲೆ 24 ತಾಸು ಭಸ್ಮ ಇರಬೇಕು ಅಂತಕ್ಕಂಥ ಮಾತದ. ಅದು ಹಂಗೆ ಇರಬೇಕಾದ್ರೆ ನೀವು ಹೆಂಗ್ ಹಚ್ಕೋಬೇಕಂದ್ರೆ ಅದನ್ನು ನೀರಾಗ ಕಲಸಿ ಜಲಭಸ್ಮ ಅಂತಾರೆ. ಅದನ್ನ ಹಚ್ಚಿಕೊಂಡು ಮಕ್ಕೊಂಡ್ರೆ ಮುಂಜಾನೆ ಎದ್ದು ನೋಡಿದ್ರೆ ಇನ್ನೂ ನಿಮ್ಮ ಹಣೆ ಮೇಲೆ ಕಾಣ್ತಿರ್ತದೆ, ಅಳಕಂಗಿಲ್ಲ. ಅದಕ್ಕೆ ಈ ಭಸ್ಮ ಸದಾ ಇರಬೇಕು. ಯಾಕೆ ಅಂದ್ರೆ ನಮ್ಮ ಭಾಗ್ಯವನ್ನು ಬದಲಿ ಮಾಡತಕ್ಕಂಥ ಸಾಮರ್ಥ್ಯ ಆ ಭಸ್ಮದಲ್ಲಿದೆ. ಅದಕ್ಕೆ ದಾರಿದ್ರ್ಯವನ್ನು ದೂರ ಮಾಡಿ ಅಖಂಡ ಐಶ್ವರ್ಯವನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಆ ಭಸ್ಮದಲ್ಲಿದೆ. ನಿಮಗೆ ಕೃಷ್ಣ ಸುಧಾಮರ್ ಹೆಸರು ಗುರುತದ, ಇಬ್ರು ಸಾಂದೀಪನಿ ಆಶ್ರಮದೊಳಗೆ ಅಭ್ಯಾಸ ಮಾಡ್ತಾ ಇದ್ರು, ಅವರು ಒಂದೇ ಗುರುವಿನ ಶಿಷ್ಯರಾಗಿದ್ದರು. ಕೃಷ್ಣ ಐಶ್ವರ್ಯಶಾಲಿಯಾದ, ಸುಧಾಮ ಮಾತ್ರ ಅವ ದರಿದ್ರ, ಹಾಗೆ ದಾರಿದ್ರೊಳಗೆ ಕಾಲ ಕಳೀತಾ ಇದ್ದ, ಬಹಳಷ್ಟು ಬಡತನ. ಆದ್ರೆ ಬಹಳ ದೊಡ್ಡ ಜ್ಞಾನಿಯವ, ಕೃಷ್ಣನಕ್ಕಿಂತಲೂ ಜ್ಞಾನಿಯಾಗಿದ್ದ, ಆದರೆ ಬಡತನ ಬಹಳ ಇತ್ತ. ಕೃಷ್ಣ ದ್ವಾರಕಾದ ಅಧೀಶ್ವರನಾಗಿ ಐಶ್ವರ್ಯದಿಂದ ಮೆರೀತಾ ಇದ್ದ. ಅವಾಗ ಒಂದ್ ದಿವಸ ಸುಧಾಮನ ಹೆಂಡತಿ ಹೇಳಿದಂತ, ನಿಮ್ ಗೆಳೆಯ ಇಟ್ಕೊಂಡು ಶ್ರೀಮಂತ ಅದ, ನೀವು ದಿನಾ ಬರೀ ಭಿಕ್ಷಾ ಬಿಡೋದು ತಿನ್ನೋದಕ್ಕಿಂತ ಒಂದಿಟ್ಟು ಹೋಗಿ ಏನೋ ಸ್ವಲ್ಪ ತಗೊಂಡಾರ ಬರ್ರಿ, ಕೇಳ್ಕೊಂಡು ತಗೊಂಬರ್ರಿ. ಮಿತ್ರ ಅಂದ್ರೇನು? ತನಗೆ ಆಪತ್ತು ಬಂದಾಗ ವಿಪತ್ತು ಬಂದಾಗ ಸಹಾಯ ಮಾಡಿದ್ರೆ ಮಿತ್ರ ಅಂತಾರೆ. ಅದಕ್ಕಿಷ್ಟೆಲ್ಲ ದಾರಿದ್ರಿಂದ ಬಳಲಕ್ಕಿಂತಲೂ ಹೋಗಿ ಏನಾದ್ರೂ ಕೇಳ್ಕೊಂಡು ಬರ್ರಿ ಅಂತ ಅವಂದ. ಬೇಡೋದಂದ್ರೆ ನನಗೆ ಈ ಜನ್ಮದಲ್ಲಿ ಎಂದೆಂದೂ ಆಗೋದಿಲ್ಲ, ನಾನು ಯಾರಿಗೂ ಏನು ಬೇಡಂಗಿಲ್ಲ. ಯಾಕೆಂದ್ರೆ ನೀವು ಬೇಡಬೇಡ ಸುಮ್ಮನೆ ಅವನು ಮುಂದೆ ಹೋಗ್ಯಾರ ನಿಂತಾರ ನಿಲ್ರಿ ಅಂತ. ಬೇಡೋದ್ ಬೇಡ, ಅವನು ಮುಂದೆ ಹೋಗಿ ನಿಂತಾರ ನಿಲ್ರಿ. ಅವಂದ ದೇವ್ರ ಹತ್ರ ಹಂಗ ಹೋಗಬಾರ್ದು, ಏನಾರ ಇದ್ದು ಸ್ವಲ್ಪ ಗಂಟು ಕಟ್ಟಿಕೊಡ ಅಂದ. ಮನೆಯೊಳಗೆ ಹುಡುಕಾಡಿದ್ರೆ ಏನು ಸಿಕ್ತೀವ ಅಂದ್ರೆ ಒಂದಿಷ್ಟು ಚೂಡ ಅವಲಕ್ಕಿ, ಒಂದಿಷ್ಟು ಕರಿ ಬೆಲ್ಲ, ಇದ್ರ ಬಿಟ್ಟರೆ ಬೇರೆ ಏನು ಇದ್ದಿಲ್ಲ. ಕಚ್ಚಾ ಚೂಡ ಕರಿ ಬೆಲ್ಲ ಹಾಕಿ ಅದನ್ನ ಗಂಟು ಕಟ್ಟಿಕೊಟ್ಲ ತಗೊಂಡು ಹೋರಿ ಅಂತ. ಅವಾಗ ಅದನ್ನ ಬೆನ್ ಮೇಲೆ ಹಾಕೊಂಡು ಇವಳು ಹಾಗೆ ನಡ್ಕೋಂತ ನಡ್ಕೋಂತ ಒಟ್ಟು ಬಂದು ದ್ವಾರಕಾಕ್ ಮುಟ್ಟಿದ. ವೇಷನು ಚೆನ್ನಾಗಿಲ್ಲ, ನೋಡಾಕೂ ಚಲೋ ಇಲ್ಲ. ಸಾದಾ ಮನುಷ್ಯ ಬಂದು ದ್ವಾರಕಾದ ಅರಮನೆಯ ಮಹಾದ್ವಾರದಲ್ಲಿ ನಿಂತ್ಕೊಂಡು ಹೇಳ್ತಾನೆ, ನನಗೆ ಕೃಷ್ಣ ಪರಮಾತ್ಮನ ಭೇಟಿ ಆಗ್ಬೇಕು, ಅದು ಒಳಗ್ ಬಿಡ್ರಿ. ಅವರಂದ್ರೆ ನಿನ್ನಂತವ್ರಿಗೆ ಕೃಷ್ಣನ ಭೇಟಿ ಆಗಿಲ್ಲ, ನಡಿ ಅಂದ್ರು. ಯಾಕಂದ್ರೆ ನಾವು ಎದರಿಂದ ಮನುಷ್ಯನ ಅಳಿತೀವಿ ಅಂದ್ರೆ ಅವನ ವೇಷಭೂಷೆಯಿಂದ ಅವನು ಅಳಿತಾ ಹೋಗ್ಕೊಳ್ಳ. ಇವತ್ತು ಚಲೋ ಬಟ್ಟೆ ಹಾಕೊಂಡಿದ್ದ ಅಂದ್ರೆ ಚಲೋ ಮನುಷ್ಯ ಆದಾನೆ, ಸಾದಾ ಹಾಕೊಂಡಿದ್ದ ಅಂದ್ರೆ ಸಾದಾ ಮನುಷ್ಯ ಆದಾನೆ. ಆದ್ರೆ ಇವತ್ತು ಬಹಳ ಕೆಟ್ಟ ಕೆಟ್ಟ ಜನರು ಬಹಳ ಚಲೋ ಚಲೋ ಬಟ್ಟೆ ಹಾಕಿರ್ತಾರೆ. ಕಳ್ತನ ಮಾಡೋರು, ದರೋಡೆ ಮಾಡೋರು, ಅವ್ರು ಹೆಂಗ್ ಕಾಣ್ತಾರ ಅಂದ್ರೆ ದೊಡ್ಡ ಶ್ರೀಮಂತ ಕಣ್ಣಂಗ್ ಕಾಣ್ತಾರ ಅವರು. ನಿಮಗೆ ಅವರ ವೇಷಭೂಷ ನೋಡಿದ್ರೆ ಅವನ ಮೇಲೆ ವಿಶ್ವಾಸ ಮಾಡುವಂಗೆ ಇರ್ತಾರೆ, ಆಮೇಲೆ ನಿಮ್ಮದೆಲ್ಲ ದೋಚಿಕೊಂಡು ಹೋಗ್ತಾರೆ. ಅದಕ್ಕೆ ವೇಷಭೂಷಣಗಳು ಮನುಷ್ಯನನ್ನು ಅಳಿಯುವಂತಹ ಮಾಪುಗೋಲುಗಳಲ್ಲ, ವ್ಯಕ್ತಿತ್ವವನ್ನು ಅಳಿತಕ್ಕಂಥ ಮಾಪುಗೋಲುಗಳಲ್ಲ ಅಂತ. ಆದ್ರೆ ಅವರಿಗೆ ಅದೇ ರೂಢಿಯಾಗಿತ್ತು. ಒಳಗೆ ಬಿಡದೆ ಇದ್ದಾಗ ಅವ ಅಂದ, ನೀವು ಹೋಗಿ ಸುಮ್ಮ ಸುಧಾಮ ಬಂದಾನ ಅಂತ ತಿಳ್ಕೊಂಡು ಪರಮಾತ್ಮನೆ ಸುಮ್ಮ ಸುದ್ದಿಯಾರ ಮುಟ್ಟಿಸಿ, ನಾನು ಒಳಗೆ ಬಿಡಬೇಡ್ರಿ, ಆದ್ರೆ ಹೋಗಿ ಹೇಳ್ರಿ. ಆ ಸಮಯಕ್ಕೊಬ್ಬ ಏನೋ ದಯಾ ಬಂತ ಅವನಿಗೆ, ಅವ ಹೋಗಿ ಪರಮಾತ್ಮ ಅವನು ಸಿಂಹಾಸ ಮೇಲೆ ಕೂತ್ಕೊಂಡು ಪೂಜಾ ನಡೆದದ, ಅನೇಕ ಭೋಗೈಶ್ವರ್ಯಗಳಲ್ಲದಾವೆ. ಆ ಸಮಯಕ್ಕೆ ಬಂದು ಹೇಳಿದವ, ಸುಧಾಮ ಅಂತ ಯಾವನೊಬ್ಬ ಬಂದನ್ರಿ, ಬಾಗಲ್ದಾನ ಎತ್ತುಕೊಂಡಾರ, ನಿಮ್ಗೆ ಸುದ್ದಿ ಮುಟ್ಸಂದಾರ. ಸುಧಾಮನ ಹೆಸರು ಕೇಳಿದ ಕೂಡಲೇ ಕೃಷ್ಣ ಎಲ್ಲ ಮರೆತು ಬಿಟ್ಟವ, ಸಿಂಹಾಸನ ಮರೆತ, ಅಲ್ಲಿರುವಂತಹ ಭೋಗ ಐಶ್ವರ್ಯವನ್ನು ಮರೆತ, ಬಹಳ ದಿವಸ ನನ್ನ ಗೆಳೆಯ ಬಂದನಂತ ತಿಳ್ಕೊಂಡು ಹಾಗೆ ಓಡ್ತಾ ಓಡ್ತಾ ಹೊರಗೆ ಬಂದ. ಅವ್ರ ಜನರು ಅಂದ್ರೆ ಏನು ಕೃಷ್ಣನ ತೆಲೆನೆ ಕೆಡ್ತಾನಂದ್ರು. ಅವ್ರು ಇದೆಲ್ಲ ಪೂಜಾ ವೈಭವ ಬಿಟ್ಟುಕೊಂಡು ಎಲ್ಲಿ ಓಡ್ ಹೊಂಟಿವ? ಅವಾಗ ಹೊರಗೆ ಹೋದ, ಹೊರಗೆ ನಿಂತಿರ್ತಕ್ಕಂಥ ಆ ಸುಧಾಮ ಮನೆಗೆ ಅಪ್ಪಿಕೊಂಡು ಅವನು ಒಳಗೆ ಕರ್ಕೊಂಡು ಬಂದ. ಬೆನ್ ಮೇಲೆ ಕೈ ಆಡಿಸುವಂತ ಅದು ಬೆಲ್ಲ ಚೂಡ ಕೈ ಕಟ್ಟಿ ಪರಮಾತ್ಮ ಅಂದ, ಏನ್ ತಂದಿಯಪ್ಪ ನನ್ನ ಸಲುವಾಗಿ ಏನ್ ತಂದಿ? ಅವಂದ, ನನ್ನ ಹೆಂಡತಿ ಕೇಳಕ್ ಕಳಿಸ್ಯಾಳ, ಇವ ಏನ್ ತಂದಿ ಅಂತ ನನಗೆ ಕೇಳ್ತಾನೆ, ಇದು ಏನ್ ಹೇಳಬೇಕು ಅಂದ. ಅವಂದ, ಏನಿಲ್ಲಪ್ಪ ಇದ್ದ ದಟ್ ತಂದೀನಿ ಅಂದ. ಅವಾಗ ಅಲ್ಲಿರುವಂತಹ ಎಲ್ಲ ಭೋಗ ಭಾಗ್ಯ ಪರಮಾತ್ಮ ಬಿಟ್ಟು ಅದನ್ನು ತಿಂದಂತ ಅಷ್ಟು ಆನಂದವಾಗಿ ತಿಂದ. ಅದಕ್ಕೆ ಪರಮಾತ್ಮನಿಗೆ ವಸ್ತುಗಳು ಮುಖ್ಯ ಅಲ್ಲ, ಆ ವಸ್ತು ಇರತಕ್ಕಂಥ ನಿಮ್ಮ ಭಾವನೆ, ಕೊಡುವಂತ ವ್ಯಕ್ತಿಯ ಭಾವನೆ ಅದು ಬಹಳ ಮುಖ್ಯ ಇರ್ತದ. ಹಾಗೆ ಅತ್ಯಂತ ಪವಿತ್ರವಾದ ಭಾವನೆಯ ಆ ಸುಧಾಮನ ಚೂಡ ಕರಿ ಬೆಲ್ಲ ತಿಂದು ಪರಮಾತ್ಮ ತೃಪ್ತರಾದ. ಆಮೇಲೆ ನೀ ಯಾಕೆ ಬಂದಿಯಪ್ಪ ಅಂತ ಕೇಳಿದವನು. ಇಲ್ಲ, ಬಹಳ ದಿವಸ ಆಗಿತ್ತು, ನೀನು ಭೇಟಿ ಆಗ್ಬೇಕಂತ ಬಂದಿ ನಿಂತು ಇಷ್ಟೇ ಹೇಳ್ದು, ಮತ್ತೊಂದು ಏನು ಹೇಳಕ್ ಹೋಗಲಿಲ್ಲ. ಪರಮಾತ್ಮ ಅವನ ದೃಷ್ಟಿಸಿ ನೋಡಿದ, ನಾನು ಇವನು ಇಬ್ರು ಒಂದೇ ಗುರುಗಳ ಹತ್ರ ಕಲ್ತೇವೆ, ವಿದ್ಯಾದಳು ನೋಡಿದ್ರೆ ನನಗಿಂತಲೂ ಒಂದಿಟ್ಟು ಹೆಚ್ಚಿಗೆ ಇದ್ದಾನೆ, ಅವನಕ್ಕಿಂತ ನಾನು ಕಡಿಮೆ ಇದ್ದೀನಿ, ಪರಂತಿವ ದರಿದ್ರ ಯಾಕದಾನೆ, ನಾನ್ಯಾಕೆ ಎಷ್ಟು ಐಶ್ವರ್ಯಶಾಲಿ ಆದೆ, ಇವ ಯಾಕೆ ದರಿದ್ರದಾನೆ ಅಂದ ಕೂಡಲಿ. ಅವಾಗ ಅವನ ಹಣೆ ಬರಗಳನ್ನ ಓದಿದಂತ, ಕೃಷ್ಣ ಬರೆದಿರುವಂತ ಹಣೆ ಬರುವ ಅಕ್ಷರಗಳನ್ನು ಓದಿದಂತ. ಅದರಾಗ ಏನು ಬರೆದಿತ್ತಂದ್ರೆ ಶ್ರೀಕ್ಷಯ ಅಂತ ಬರೆದಿತ್ತು. ಶ್ರೀ ಅಂದ್ರೆ ಸಂಪತ್ತು, ಕ್ಷಯ ಅಂದ್ರೆ ಇವನಲ್ಲಿ ನಿಲ್ಲುವಂಗಿಲ್ಲ. ಅದು ಇವತ್ತು 1,00,000 ರೂಪಾಯಿ ಕೊಟ್ರೆ 10,00,000 ರೂಪಾಯಿ ಅವತ್ತು ಮುಗಿಸೇ ಬಿಡವ, 1,000 ಕೊಟ್ರೆ 1,000 ಹೋಯ್ತು, 1,00,000 ಬಂದ್ರೆ 1,00,000 ಹೋಯ್ತು, ಪರಂತ ಅದನ್ನು ಸಂಗ್ರಹ ಮಾಡಿ ಇಡಬೇಕಂತಕ್ಕಂಥ ಬುದ್ಧಿನ ಅವನಿಗಿಲ್ಲ. ಅದಕ್ಕೆ ಎಷ್ಟು ಕೊಟ್ಟರು ಕೂಡ ಇವನು ನಿಲ್ಲಂಗಿಲ್ಲ. ಅದಕ್ಕೆ ಶ್ರೀಕ್ಷಯ, ಸಂಪತ್ತು ಇವನ ನಿಲ್ಲಂಗಿಲ್ಲ ಅಂತ ಬರೆದಿತ್ತು. ಪರಮಾತ್ಮಂದ, ಈ ಹರಿದು ಹೋಗು ಸಂಪತ್ತನ್ನು ಹ್ಯಾಂಗ ನಿಲ್ಲಿಸ್ಬೇಕಂಗಾರ, ಇವನು ಹಣೆ ಬರ ಸ್ವಲ್ಪ ಏನಾರ ಪ್ರಯತ್ನ ಮಾಡಬೇಕಂತ ತಿಳ್ಕೊಂಡು ಅಲ್ಲೇ ಭಸ್ಮ ಇತ್ತು. ಆ ಭಸ್ಮವನ್ನು ತೆಗೆದುಕೊಂಡು ಏನ್ ಮಾಡಿದ ಅಂದ್ರೆ, ಅವನ ಹಣೆ ಮೇಲೆ ಅನುಲೋಮ ವಿಲೋಮ ಪ್ರಕ್ರಿಯೆಯಿಂದ ಪರಮಾತ್ಮ ಭಸ್ಮ ಧಾರಣ ಮಾಡಿದ. ಆ ಭಸ್ಮವನ್ನು ಧರಿಸುವಾಗ ಏನಾಯ್ತು ಅಂದ್ರೆ, ಅವನ ಹಣೆ ಬರೆದ ಅಕ್ಷರಗಳು ಉಲ್ಟಾ ಅದು. ಮೊದಲಿನಿದ್ದು ಅಲ್ಲ, ಶ್ರೀ ಕ್ಷಯ ಅಂತಿತ್ತು, ಅದು ಹೋಗಿ ಯಕ್ಷ ಶ್ರೀ ಅಂತಾಯ್ತು. ಯಕ್ಷ ಅಂದ್ರೆ ಕುಬೇರ. ದರಿದ್ರನಾಗಿರ್ತಕ್ಕಂಥ ಸುಧಾಮನಿಗೆ ಪರಮಾತ್ಮ ಭಸ್ಮ ಹಚ್ಚಿದಾಗ ಆ ಅಕ್ಷರಗಳು ಉಲ್ಟಾಗೇನವಾದ್ರೆ ಶ್ರೀ ಕ್ಷಯ ಹೋಯ್ತು, ಯಕ್ಷ ಶ್ರೀ ಆಗಿಬಿಡಿತು. ಅಂದ್ರೆ ಕುಬೇರ ಸಂಪತ್ಶಾಲಿ ಅಂತ ತಿಳ್ಕೊಂಡು ಆಗಿಬಿಡಿತು. ಪರಂತ ಅವೇನು ಕೈಯಾಗೇನು ಕೊಟ್ಟಿಲ್ಲ, ಒಂದ್ ದಿವಸ ಎರಡು ದಿವಸ ಇಟ್ಟುಕೊಂಡ ಉಣಿಸ್ತ, ಆಮೇಲೆ ಏನಪ್ಪ ನಾವು ಹೊಕ್ಕಿನಂದ ಹೋಗಂತ ಕಳಿಸ್ಕೊಟ್ಟು. ಇಲ್ಲಿ ಬಂದು ನೋಡಿದ್ರೆ ಅಂದ್ರೆ ಇವನು ಊರೊಳಗೆ ಇವನು ಮನೆಯೇ ಇವನಿಗೆ ಗುರುತು ಸಿಗೋಲ್ದು. ಅದು ಸಣ್ಣ ಗುಡಿಸಲು ಹೋಗಿ ದೊಡ್ಡ ಮಹಡಿ ಮನೆ ಆಗ್ಯದ. ಅವನ ಹೆಂಡತಿ ಹರಕ್ಕೆ ಪರಕ್ ಸೀರಿ ಉಟ್ಕೊಂಡಿರ್ತಿದ್ಲು, ಆಕೆ ಜರದ ಪೀತಾಂಬರ ಉಟ್ಟುಕೊಂಡು ಬಂಗಾರದ ಕೊಡದೊಳಗೆ ಅವನ ಸ್ವಾಗತಕ್ಕಾಗಿ ನೀರು ತುಂಬಿಕೊಂಡು ನಿಂತ್ಕೊಂಡಿದ್ಲು. ಅವ ಅಂದ, ನನ್ನ ಮನೆ ಎಲ್ಲಿ ಹೋಯ್ತು, ಹುಡುಕ್ಯಾಡಕತ್ತಾನ ಮನೆ ಹುಡುಕ್ಯಾಡ್ತಿದ್ದ. ಅವ ಹೆಂಡತಿ ನೋಡಿಲ್ಲಂತ, ಬರ್ರಿ ಬರ್ರಿ ಇದು ನಿಮ್ದ ಮನೆ. ಅವ ಅಂದ, ನಿಮ್ದ ಮನೆ ಅಂತ ಕರೆಯೋರು ಇವ್ರು ಯಾರಪ್ಪ? ಆ ಹೆಂಡತಿನ ಗುರುಸಿಗೊಳ್ಳ, ಯಾಕಂದ್ರೆ ವೇಷ ಬಂಗಾರ ಡಾಗಿನ ಹಾಕೊಂಡಾಳ, ಮೈ ತುಂಬ ಚಲೋ ಸೀರೆ ಉಟ್ಕೊಂಡಾಳ, ಆ ವೇಷಭೂಷಣದಿಂದ ಆಕೆ ರೂಪನ ಬದಲಾಗಿಬಿಟ್ಟಿದ್. ಅವಾಗ ನೀವು ಯಾರು ಅಂತ ಕೇಳಿದ್ರೆ, ನಾನು ನಿಮ್ ಮನೆಯವರೇ ಅಂದಾಕೆ, ನಿಮ್ ಮನೆಯವಳೇ ನಾನು. ಅಂದ, ಹಿಂಗ್ಯಂಗಾತಿಯಲ್ಲ, ನೀವ್ ಅಕ್ಕಡೆ ದ್ವಾರಕಾತ್ ಹೋದ್ರಿ, ಈ ಕಡೆ ಆ ನೀ ಒಂಟಿ ಮೇಲೆ ಸಂಪತ್ ಹಂಗ ಬಂದು 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 ಅವರೇ ಕಟ್ಟಿದ್ರು, ಅವರೆಲ್ಲ ಮಾಡಿದ್ರು, ಇದಿಟ್ಟೆ ಹಾಕಿನ ಒಳಗ್ ಬರ್ರಿ ನೋಡ್ಬರ್ರಿ ಏಟ ಅಂತ ತಿಳ್ಕೊಂಡು ಒಳಗ್ ಕರ್ಕೊಂಡು ಹೋದ್ಲೆ. ಹೋಗಿ ಹೇಳಿದ್ಲಂತ, ನೀವು ಅದ್ರ ಜೊತೆಗೆ ಯಾಕೆ ಬರ್ಲಿಲ್ಲ? ನೀವು ಇಷ್ಟ ಹಿಂದೆ ಉಳಿದ್ಬಿಟ್ರಿ, ನಡುವೆ ಯಾವ್ದಾರ ಒಂದಿಷ್ಟು ಗಾಯವಾಗಿದ್ರೆ ಹೆಂಗ್ ಮಾಡ್ತಿದ್ರಿ? ಅವ ಅಂದ, ನನಗೆ ಬಂದದ್ದೇ ಗುರುತಿಲ್ಲ, ಗಾಯವೇನು ಪಾಯವೇನು. ಅದನ್ನೆಲ್ಲ ನೋಡಿದ, ಕಣ್ಣು ತುಂಬ ನೋಡಿದ, ಸಂತೋಷವೂ ಆಯ್ತು ಅವನಿಗೆ. ಅದರ ಜೊತೆಗೆ ಮತ್ತೆ ಸ್ವಲ್ಪ ಅವನ ಮನಸ್ಸಿನಾಗ ವಿಚಾರಣೆ ಬಂತು. ಕೆಲವು ದಿನಗಳ ನಂತರ ಕೃಷ್ಣ ಪರಮಾತ್ಮ ಅವನ ಮನೆಗೆ ಬಂದಂತ, ನೋಡ್ಬೇಕು ಈಗಲೇ ಹೆಂಗ ಸ್ವಲ್ಪ ಚೇಂಜ್ ಆಗ್ಯಾನೇ ಇಲ್ಲ, ಬದಲಿ ಆಗ್ಯಾನೇ ಇಲ್ಲ ಇವ ನೋಡ್ಬೇಕಂತ ತಿಳ್ಕೊಂಡು ಬಂದ್ರ ಬದಲಿ ಆಗಿದ್ದ, ಮನಿ ಬದಲಿ ಆಗಿತ್ತು, ಹೆಂಡತಿ ಬದಲಿ ಆಗಿದ್ಲು. ಬದಲಿ ಅಂದ್ರೆ ವೇಷಭೂಷಾದಾಗ ಆಕೆ ಇದ್ಲು, ಪರಂತ ಇವ ಮಾತ್ರ ಹೆಂಗಿದ್ದ ಅಂದ್ರೆ ಹಂಗ ಸುಧಾಮ ಸುಧಾಮ ಇದ್ದ, ಅಂತ ಸಾದಾ ಬಟ್ಟೆ ಹಾಕೊಂಡೇ ಇದ್ದ. ಅವಾಗ ಪರಮಾತ್ಮ ಅವನಿಗೆ ಕೇಳಿದಂತೆ, ಯಾಕಪ್ಪ ಇಷ್ಟೆಲ್ಲ ನಿನಗ ಭಾಗ್ಯ ಬದಲಿ ಮಾಡಿಕೊಟ್ರು ಕೂಡ ನೀನು ಹಿಂಗ ಯಾಕದಿದಿ? ಅವಂದ, ಇದು ಒಳ್ಳೇದಕ್ಕಾಗಿ ಬಂದದಂತ ನಾನು ತಿಳ್ಕೊಳ್ಳಂಗಿಲ್ಲ. ಸಂಪತ್ತು ಮನುಷ್ಯನನ್ನು ಏನ್ ಮಾಡುತ್ತಂದ್ರೆ ದೇವರನ್ನು ಮರೆಸಲಿಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಎಷ್ಟು ಸಲ ಹೇಳ್ತಾರೆ, ಏನು ಬಹಳ ಶ್ರೀಮಂತ ಆಗಿದ್ದ ಅಂದ್ರೆ ಏನ್ ಹೇಳ್ತಾರೆ, ಏನ್ರಿ ದೇವರು ಕೊಟ್ಟ ಮರ್ತಾನೆ, ದೇವರು ಕೊಟ್ಟ ದೇವರು ನೀವ ಮರ್ತು ಬಿಟ್ಟ ಬತ್ತೇನದ, ಯಾರಿಂದ ಬಂತು ಅನ್ನುವಂತ ಅರು ಮನುಷ್ಯ ಬಿಟ್ಟು ಬಿಡ್ತಾನೆ. ಅದಕ್ಕೆ ಬಹಳಷ್ಟು ಸುಖ ಪ್ರಾಪ್ತಿ ಆಯ್ತು, ಐಶ್ವರ್ಯ ಪ್ರಾಪ್ತಿ ಆಯ್ತು ಅಂದ್ರೆ ಮನುಷ್ಯ ಸ್ವಲ್ಪ ಬ್ಯಾರೆ ದಾರಿಡಕ್ಕೆ ಪ್ರಾರಂಭ ಮಾಡ್ತಾನೆ, ಸನ್ಮಾರ್ಗ ಬಿಡ್ತಾನೆ. ಅದಕ್ಕೆ ಸುಧಾಮ ಹೇಳಿದಂತ, ನೀ ಕೊಡೋದೇನೋ ಕೊಟ್ಟಿದೆ, ಆದ್ರೆ ಒಂದು ಇನ್ನೊಂದು ನನಗೆ ಅನುಗ್ರಹ ಮಾಡು, ನಾನು ಕೇಳ್ತೇನೆ ಅದನ್ನ ನೀ ಕೊಡು ಅಂದವ. ಏನು ಅಂತ ಕೇಳಿದ್ರೆ, ಈ ಐಶ್ವರ್ಯದ ಮಧ್ಯದಲ್ಲಿದ್ರು ಕೂಡ ನಿನ್ನ ಸ್ಮರಣೆ ಅನ್ನುವಂತಹ ತಪ್ಪಾರದು, ಇದು ಒಂದು ನನಗೆ ಅನುಗ್ರಹ ಮಾಡು ಅಂತ ತಿಳ್ಕೊಂಡು ಕೇಳಿಕೊಂಡ. ಹಾಗೆ ಭಸ್ಮದೊಳಗೆ ಏನು ಸಾಮರ್ಥ್ಯ ಇದೆ ಅಂತ ಕೇಳಿದ್ರೆ, ನಿಮ್ಮ ಹಣೆಯ ದುರಕ್ಷರಗಳನ್ನು ಬದಲಿ ಮಾಡುವಂತ ಸಾಮರ್ಥ್ಯ ಆ ಭಸ್ಮದಲ್ಲಿದೆ. ಅದಕ್ಕಾಗಿ ಸೋಪಾಧಿಕವಾಗಿರ್ತಕ್ಕಂತಹ ಭಸ್ಮವನ್ನ ಯಾವುದೇ ಪೂಜಾ ಮಾಡಬೇಕಾದ್ರೂ ಕೂಡ ಭಸ್ಮ ಧಾರಣೆ ಮಾಡಲಾರದ ಪೂಜಾ ಮಾಡಲಿಕ್ಕೆ ಅವಕಾಶನೇ ಇಲ್ಲ. ಅದಕ್ಕೆ ಪ್ರತಿಯೊಬ್ಬರನ್ನು ಕೂಡ ನಿತ್ಯ ಪೂಜಾನೆ ಮಾಡಲಿ, ನೈಮಿತ್ತಿಕವಾಗಿರ್ತಕ್ಕಂತಹ ಪೂಜನೆ ಮಾಡಲಿ, ಅಥವಾ ಪ್ರಾಯಶ್ಚಿತ್ತ ಕರ್ಮಗಳನ್ನೇ ಮಾಡಲಿ, ಮೋಕ್ಷ ವಿಧಾನದ ಕರ್ಮಗಳನ್ನೇ ಮಾಡ್ತಾ ಇದ್ರು ಕೂಡ ಭಸ್ಮವನ್ನು ಅವಶ್ಯವಾಗಿ ಧರಿಸಿಕೊಂಡೇ ಮಾಡಬೇಕನ್ನೋ ಸಲುವಾಗಿಯೇ ಜಗದ್ಗುರು ರೇಣುಕ ಭಗವತ್ಪಾದರು ಎರಡು ವಿಧವಾಗಿರ್ತಕ್ಕಂಥ ಭಸ್ಮವನ್ನು ನಮಗೆ ತಿಳಿಸಿದ್ದಾರೆ. ಇದು ಸೋಪಾಧಿಕವಾಗಿರ್ತಕ್ಕಂಥ ಭಸ್ಮವನ್ನು ಎಲ್ಲರೂ ಅವಶ್ಯವಾಗಿ ಧರಿಸಲಿಕ್ಕೇನೆ ಬೇಕು. ಇದರ ಜೊತೆ ಜೊತೆಯಲ್ಲಿ ಇನ್ನೊಂದು ಏನ್ ಮಾಡಬೇಕು ಅಂತ ಕೇಳಿದ್ರೆ, ಏನು ಪರಮಾತ್ಮನ ಚಿದ್ರೂಪ ಭಸ್ಮ ಅಂತ ನಾವು ಕರಿತೀವಿ, ಅಂದ್ರೆ ಚೈತನ್ಯದ ಚಿಂತನೆ, ಮನುಷ್ಯರೊಳಗೆ ಪರಮಾತ್ಮನ ಬೆಳಗಿನ ಚಿಂತನೆಯನ್ನು ಕೂಡ ಮನುಷ್ಯ ಮಾಡಬೇಕು. ಅದಕ್ಕೆ ನಾವು ಒಳಗೆ ಹೋಗಲಿಕ್ಕೆ ಸ್ವಲ್ಪ ಅಭ್ಯಾಸ ಮಾಡಬೇಕು ಅಂತ. ಸಾಧಕ ಅಂತ ಯಾರಿಗೆ ಕರೀತಾರ ಅಂತ ಕೇಳಿದ್ರೆ, ಬರೀ ಹೊರಗೆ ಮಾಡುವಂತ ಸಾಧಕ ಅಲ್ಲ ಆತ, ಸ್ವಲ್ಪ ಇಲ್ಲಿ ಸ್ವಲ್ಪ ತನ್ನ ಅಂತರಂಗದಲ್ಲಿ ಒಳಗನು ಕೂಡ ಸಾಧನೆ ಮಾಡಬೇಕು. ಅದಕ್ಕೆ ಒಳಗೆ ಸಾಧನೆ ಮಾಡಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ, ನಮ್ಮ ಮನಸ್ಸು ಬುದ್ಧಿಗಳನ್ನ ಖಾಲಿ ಇಟ್ಟುಕೊಂಡ ನಮಗೆ ಒಳಗೆ ಹೋಗ್ಬರ್ತದೆ. ಮನಸ್ಸು ತುಂಬಿತ್ತಂದ್ರೆ ಒಳಗೆ ಹೋಗಕ್ ಬರಂಗಿಲ್ಲ, ನಿಮಗೆ ಜಲ್ದಿ ನಿದ್ದಿನ ಹತ್ತಂಗಿಲ್ಲ ಅಂದ್ರೆ ಸಮಾಧಿ ಹೆಂಗತ್ತದೆ? ಮನಸ್ಸಿನೊಳಗೆ ಸಾಕಷ್ಟು ಚಿಂತೆಗಳಿದ್ರೆ ಹಾಸಿ ಮೇಲೆ ಮಲ್ಕೊಂಡ್ರೆ ಹಂಗ ಅಕ್ಕಡೆ ಕಡೆ ಹೊಳ್ಳಾಡಬೇಕಾಗ್ತದೆ, ನಿದ್ದೆ ಬರಂಗಿಲ್ಲ ಅಂದ್ರೆ ಇನ್ನು ಸಮಾಧಿ ಹತ್ತಲಿಕ್ಕೆ ಹೆಂಗ್ ಸಾಧ್ಯದ? ಅದಕ್ಕೆ ಮನಸ್ಸು ಬುದ್ಧಿಗಳನ್ನ ಖಾಲಿ ಮಾಡಿಟ್ಟುಕೊಂಡ್ರೆ ನಮ್ಮ ಒಳಗೆ ಹೋಲಿಕ್ಕೆ ಬರುತ್ತೆ. ಒಂದೂರಿಗೆ ಹೀಗೆ ಪ್ರವಚನ ಮಾಡಲಿಕ್ಕೆ ಒಬ್ರು ಮಹಾತ್ಮರು ದಯಮಾಡಿಸಿದಾಗ, ಅವರು ಉಪದೇಶ ಮಾಡುವ ಕಾಲಕ್ಕೆ ಒಬ್ಬ ರಕ್ತದ ವ್ಯಾಪಾರಿ ಅಲ್ಲಿ ಬಂದಿದ್ನಂತ. ಅವ ಹೇಳಿದ, ಏನ್ರಿ ಬುದ್ಧಿ ತಾವೆಲ್ಲ ಹೇಳಿದ್ರೆ ಸಂಸಾರ ಸಾಗರ ದಾಟಬೇಕಾದ್ರೆ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ತಿಳ್ಕೊಂಡು, ಅದು ಅಂತ ನಮ್ಮಿಂದ ಸಾಧ್ಯ ಇಲ್ಲ, ನಾನು ಸಮುದ್ರದೊಳಗೆ ಹೋಗೋದು ಬರೋದು ವ್ಯವಹಾರ ಮಾಡ್ತೇನೆ, ರತ್ನ ವ್ಯಾಪಾರ ಇದೆ ನಾನು, ಅದಕ್ಕೆ ನಾನು ಅದರಾಗೇನು ನಾನು ತೊಂದರೆ ಆಗಲಾರ್ದ, ನಾನು ಸುರಕ್ಷಿತವಾಗಿ ಉಳಿಯುವಂತದ್ದು ಏನಾದ್ರೂ ಉಪಾಯ ಇದ್ರೆ ನನಗೆ ಹೇಳ್ರಿ. ಅವರಂದ್ರು ಈಸ್ ಕಲಿಯಪ್ಪ ಅಲ್ಲ, ಅವ ಅಂದ ಈಸ್ ಕಲಿಯಾಕ ನನ್ನ ಹತ್ರ ಟೈಮ್ ಇಲ್ಲ, ಈಸ್ ಕಲ್ತಿರಬಾರ್ದು, ನಾನು ಮುಳುಗಿ ಸತ್ತಿರಬಾರ್ದು, ಹಂಗೇನಾದ್ರೂ ಉಪಾಯ ಹೇಳ್ರಿ ಅಂತ. ಅವಾಗ ಅವ್ರು ಹೇಳಿದ್ರು, ನೀನು ರತ್ನಗಳನ್ನು ಮುತ್ತೊಂಡು ತೆಗೆದುಕೊಂಡು ಬರ್ತೀಯಲ್ಲ, ಆ ಹಡಗಿನೊಳಗೆ ಎರಡು ಖಾಲಿ ಡ್ರಮ್ಗಳನ್ನು ಇಟ್ಟುಕೊಂಡಿರಿ, ಯಾವಾಗಲೂ ಕೂಡ ಖಾಲಿ ಡ್ರಮ್. ಅಕಸ್ಮಾತ್ ಏನಾದರೂ ಸಮುದ್ರದ
ತೆರೆಗಳಿಂದಾಗಲಿ ಯಾವುದಾದ್ರು ಆಘಾತ ಆಗಿ ನಿನ್ ನೀರಿನಲ್ಲಿ ಬೀಳು ಪ್ರಸಂಗ ಬಂದ್ರೆ ಅವೆರಡು ಡ್ರಮ್ ನೀ ಬಗಲಾಗಿ ಹಿಡ್ಕೊಂಡು ಜಿಗದ್ ಬಿಡು ಅಂದ್ರೆ ನಿನಗೇನು ಆಗಂಗಿಲ್ಲ, ನೀನು ಪಾರಾಗಿ ಬರ್ತಿದ್ದಿ. ಅವ ಅದೇ ಪ್ರಕಾರವಾಗಿ ಎರಡು ಖಾಲಿ ಡ್ರಮ್ ಯಾವತ್ತು ಇಟ್ಕೊಂಡಿರ್ತಿದ್ದ, ಪರಂತು ಬಹಳ ಡ್ರಮ್ನೊಳಗೆ ಮುತ್ತು ರತ್ನ ಎಲ್ಲ ತುಂಬಿರ್ತಿದ್ದವ. ಹೀಗೆ ಹೋಗ್ತಾ ಬರ್ತಾ ಇದ್ದ, ಒಂದ್ ಸರಿ ಏನಾಯ್ತಂದ್ರೆ ಬಹಳ ದೊಡ್ಡ ಬಿರುಗಾಳಿ ಬಿಟ್ಟು ಆ ಹಡಗೆಲ್ಲ ಅಲ್ಲೋಲು ಕಲ್ಲೋಲು ಆಗಕೈತಿ. ಅವಾಗ ಅವ ಒಮ್ಮೆ ಆ ತುಂಬಿದ ಡ್ರಮ್ ನೋಡ್ತಿದ್ದ, ಒಮ್ಮೆ ಖಾಲಿ ಡ್ರಮ್ ನೋಡ್ತಿದ್ದ. ನಾ ಹೋಗ್ಬೇಕು ಅಲ್ಲಿ ಹೆಂಗ್ ಹೋಗ್ಬೇಕು? ಖಾಲಿ ಡ್ರಮ್ ತಗೊಂಡ ಅಕಸ್ಮಾತ್ ಆಗಿ ನಾನು ಜಿಗಿದೆ ಅಂದ್ರೆ ನಾನು ಪಾರಾಗಿ ಹೋದ್ರು ಕೂಡ ಏನು ಉಪಯೋಗ ಅಂತಂತ. ನಾವ ವ್ಯಾಪಾರ ಎದುರಿಂದ ಮಾಡ್ಬೇಕು ನಾನು. ಅದಕ್ಕೆ ಹೇಳೋ ಗುರುವುದೇನು ಗಂಟು ಹೊಕ್ಕದ ಅವ್ರಿಗೇನಿದ್ರೆ ಕಿಮ್ಮತ್ ಗುರುತಿಲ್ಲ ಏನಿಲ್ಲ. ಅವರು ಖಾಲಿ ಡ್ರಮ್ ತಗೊಂಡು ಜಿಗಿ ಅಂದ್ರೆ ಇಷ್ಟು ಕಿಮ್ಮತ್ತೇನೆ ಮಾಲ ಬಿಟ್ಟನೆ ಹ್ಯಾಂಗ್ ಜಿಗಿಲ ಅಂತ ತಿಳ್ಕೊಂಡು ಖಾಲಿ ಡ್ರಮ್ ಬಿಟ್ಟವ. ಅವ ತುಂಬಿದ ಡ್ರಮ್ ತಗೊಂಡು ಜಿಗದ್ ಬಿಟ್ಟ. ಎಲ್ಲಿ ಹೋದ ಅಂದ್ರೆ ಸೀದಾ ಪಾತಾಳಕ್ಕೆ ಹೋಗಿಬಿಟ್ಟ. ಅದಕ್ಕೆ ರತ್ನದ ವ್ಯಾಪಾರಿ ಸುರಕ್ಷಿತವಾಗಿ ಆ ಸಾಗರದಿಂದ ಪಾರಾಗಬೇಕಾಗಿದ್ರೆ ಹಾಗೆ ಅವನಿಗೆ ಖಾಲಿ ಡ್ರಮ್ಮಿನ ಅವಶ್ಯಕತೆ ಇತ್ತು. ಹಾಗೆ ಸಂಸಾರ ಸಾಗರದಿಂದ ನೀವು ಪಾರಾಗಬೇಕಾಗಿದ್ದ ಮನಸ್ಸು ಬುದ್ಧಿ ಅನ್ನುವಂತ ಎರಡು ಡ್ರಮ್ಗಳನ್ನು ಪರಮಾತ್ಮ ನೀವು ಕೊಟ್ಟಾನ. ಯಾಕಂದ್ರೆ ನಿಮ್ಗೆ ದಾಟಬೇಕಾಗಿದ್ರೆ ನೀವು ಯಾವಾಗಲೂ ಖಾಲಿ ಇರಬೇಕು ಅಂತ. ಪರಂತು ನಮ್ಮ ಮನುಷ್ಯರಾಗೂ ಖಾಲಿ ಇಲ್ಲ, ಬುದ್ಧಿಯಾಗೂ ಖಾಲಿ ಇಲ್ಲ, ಎಲ್ಲ ಪ್ಯಾಕ್ ಪ್ಯಾಕ್ ತುಂಬಿಟ್ಟವ. ಅದಕ್ಕೆ ಸಾಧನೆಗಳ ಮುಖಾಂತರವಾಗಿ ಅವಳಲ್ಲಿರ್ತಕ್ಕಂತ ವಾಸನೆಗಳನ್ನ ಇಚ್ಛೆಗಳನ್ನ ಬಯಕೆಗಳನ್ನ ನಾವು ತೆಗೆದು 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 ನಾವು ಖಾಲಿ ಮಾಡಿದಾಗ ನಮಗೆ ಅಂತರ್ಯಾತ್ರ ಮಾಡಕ್ ಬರ್ತದ. ಅಂತರ್ಯಾತ್ರ ಮಾಡಿದಾಗ ನಿಮಗೆ ಅಂತರಂಗದ ಜ್ಯೋತಿ ರೂಪನಾಗಿರ್ತಕ್ಕಂಥ ಪರಮಾತ್ಮನ ಚಿಂತನೆ ಮಾಡ್ಲಿಕ್ಕೆ ಬರ್ತದ. ಅದಕ್ಕೆ ಚಿದ್ಭಸ್ವ ಧಾರಣ ಅಂತ ಕರ್ಕೊಂಡ್ ಬರ್ತಾ ಇದ್ದಾರೆ. ಹೀಗೆ ಅಂತರಂಗದಲ್ಲಿ ಧ್ಯಾನ ಮಾಡಿ ಚಿದ್ಭಸ್ವವನ್ನು ಧರಿಸ್ತಾ ಬಹಿರಂಗದಲ್ಲಿ ಶುದ್ಧವಾದ ಗೋಮಯದ ಭಸ್ಮವನ್ನು ಧರಿಸ್ತಾ ಹೋದ್ರೆ ಮನುಷ್ಯ ಆರೋಗ್ಯವಂತನೋ ಐಶ್ವರ್ಯವಂತನೋ ಭಾಗ್ಯವಂತನೂ ಕೂಡ ಆಗಿ ತನ್ನ ಜೀವನವನ್ನು ಸುಖಮಯವಾಗಿ ಸಾಗಿಸಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.